ಕಲಾ ಸಂಪನ್ನ ಜೀವನದಲ್ಲಿ ಒಂಬತ್ತನೆಯ ಕಲೆ ವಿಚಾರ ಮಾಡುವ ಮತ್ತು ನಿರ್ಣಯ ತೆಗೆದುಕೊಳ್ಳುವ ಕಲೆ. ನಮ್ಮ ಆಚಾರ ಶ್ರೇಷ್ಠವಾಗಬೇಕಾದ್ರೆ ವಿಚಾರ ಶ್ರೇಷ್ಠ ಇರಬೇಕು. ವಿಚಾರದಂತೆ ಆಚಾರ, ವಿಚಾರದಂತೆ ನಿರ್ಣಯ. ತಮಗೆ ಗೊತ್ತು, ವಿಚಾರ ಮಾಡುವಂಥ ಶಕ್ತಿ ಯಾವುದರಲ್ಲಿರ್ತದೆ? ಬುದ್ಧಿಯಲ್ಲಿ. ಈಗ ಈಶ್ವರಿಯ ಒಂದು ಜ್ಞಾನವನ್ನು ಕೇಳ್ತಾ ಹೋದಂತೆ ನಮ್ಮ ಬುದ್ಧಿ ದಿವ್ಯವಾಗ್ತಾ ಹೋಗ್ತದೆ, ಸ್ವಚ್ಛಾಗ್ತಾ ಹೋಗ್ತಿದೆ, ಅಥವಾ ಬುದ್ಧಿ ಪ್ಲೇನ್ ಆಗ್ತದೆ, ಅಥವಾ ಬುದ್ಧಿಯ ಲೈನ್ ಪರಮಾತ್ಮನ ಜೊತೆಗೆ ಕ್ಲಿಯರ್ ಆಗಿರುವ ಕಾರಣದಿಂದ ನಮಗೆ ನಿರ್ಣಯ ಶಕ್ತಿಯೂ ಸಹ ಸಹಜವಾಗಿ ಬೆಳೆಯುತ್ತದೆ. ನಿಮ್ಮ ನಿರ್ಣಯ ಸಮರ್ಪಕವಾಗಿರಬೇಕಾದ್ರೆ ನಮ್ಮ ವಿಚಾರ ಲಹರಿ ಸಮರ್ಪಕವಾಗಿರಬೇಕು. ವಿಚಾರ ಮಾಡೋದು ಸಹ ಒಂದು ಕಲೆ. ಕೆಲವರಿಗೆ ಏನಾದ್ರು ಸಮಾಚಾರ ಹೇಳಿದ ಕೂಡಲೇ ನೆಗೆಟಿವ್ ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ಅಲ್ವಾ? ಕೂಡಲೇ ಇದು ಹಂಗಿರ್ಬೇಕು ಹೆಂಗಿರ್ಬೇಕಂತ ಅವ್ರ ಮನಸ್ಸು ಓಡಿ ಆಯ್ತು. ಅದೇ ಸಮಾಚಾರವನ್ನ ಇನ್ನು ಕೆಲವರಿಗೆ ಹೇಳಿದ್ರೆ ಏನ್ ಮಾಡ್ತಾರೆ? ಅವರು ಶುದ್ಧವಾದ ರೂಪದಲ್ಲಿ ಸಹ ಅದನ್ನ ತಗೊಳ್ಬಹುದು. ನಾವು ತಂದೆಯ ಮಹಾವಾಕ್ಯವನ್ನ ಪ್ರತಿನಿತ್ಯ ಕೇಳುವ ಕಾರಣದಿಂದ ನಮ್ಮಲ್ಲಿ ನೆಗೆಟಿವ್ ವಿಚಾರಗಿಂತ ಶುದ್ಧ ವಿಚಾರದ ಕಡೆಗೆ ನಾವು ಜಾಸ್ತಿ ಅಭ್ಯಾಸ ಇರುವ ಕಾರಣದಿಂದ ನೀವು ನಿರ್ಣಯ ತಗೊಳ್ಳೋಕ್ಕಿಂತ ಮೊದಲು ವಿಚಾರ ಶುದ್ಧವಾಗಿರಲಿ, ವಿಚಾರ ನಿಸ್ವಾರ್ಥವಾಗಿರಲಿ, ವಿಚಾರ ಪಾಸಿಟಿವ್ ಆಗಿರಲಿ, ಅಥವಾ ವಿಚಾರದಲ್ಲಿ ಯಾವುದೇ ಒಂದು ಸ್ಥಾನ ಮಾನ ಗೌರವ ಇದನ್ನು ಏನನ್ನು ಬಯಸದೆ ನಮ್ಮ ವಿಚಾರದ ಒಂದು ಆಳದಲ್ಲಿ ಹೋದ್ರೆ ನೀವು ಅವಾಗ ನಿರ್ಣಯ ತಗೊಳ್ತೀರೋ ಆ ನಿರ್ಣಯ ಸರ್ವರಿಗೂ ಸಹ ಒಪ್ಪಿಗೆಯಾಗುವ ರೂಪದಲ್ಲಿ ನಿರ್ಣಯ ಇರ್ತದೆ. ಅದಕ್ಕೋಸ್ಕರ ವಿಚಾರ ಮಾಡುವ ಕಲೆ ಜೊತೆ ಜೊತೆಗೆ ನಿರ್ಣಯ ತೆಗೆದುಕೊಳ್ಳುವಂತ ಕಲೆ. ಕೆಲವರು ನೋಡ್ರಿ, ವಿಚಾರದಲ್ಲಿ ಏಕಾಗ್ರತೆ ಇಲ್ಲದಿದ್ದಾಗಲೂ ಸಹ ನಿರ್ಣಯ ತೆಗೆದುಕೊಳ್ಳಿಕ್ಕಾಗಂಗಿಲ್ಲ. ಹಾಗೆ ಮಾಡ್ಲೋ ಹೀಗೆ ಮಾಡ್ಲೋ ಬೇಕೋ ಬೇಡೋ 10 ಜನರ ಕೇಳಿ ಕೊಡ್ತೀವಿ ಅಲ್ವಾ ಕೆಲವೊಮ್ಮೆ? ಈಗ ನಮ್ಗೆ ಭಾವ ಪ್ರತಿಯೊಂದು ಸತ್ಯವಾದಂತಹ ನೇರವಾದಂತಹ ಶುದ್ಧವಾದಂತಹ ವಿಚಾರ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಅದನ್ನ ಒಳಗಡೆ ಹೋಗಿ ಸ್ಪಷ್ಟವಾಗಿ ನೋಡ್ಕೊಳ್ಳಿ. ಬುದ್ಧಿ ಯಾವಾಗ ಪ್ಲೇನ್ ಇರ್ತದೋ, ಸ್ವಚ್ಛ ಇರ್ತದೋ, ಮತ್ತೆ ಪ್ರತಿಯೊಂದು ವಿಚಾರನೂ ಸಹ ಪರಮಾತ್ಮನಿಗೆ ಅರ್ಪಿತವಾಗಿರ್ತದೋ, ಆವಾಗ ನೀವು ನಿರ್ಣಯ ತಗೊಂಬಿಡಿ. ಆ ನಿರ್ಣಯ ಏನಾಗಿರ್ತದೆ? ಖಂಡಿತ ಸಮರ್ಪಕ ನಿರ್ಣಯ. ಅದು ಪ್ರತಿ ವಿಚಾರನೂ ಸಹಿತ ಪರಮಾತ್ಮನಿಗೆ ಅರ್ಪಿತ ಆಗಿರ್ಬೇಕು. ಅಂದ್ರೆ ಅರ್ಥ ಏನು? ನಾನೇನೀಗ ವಿಚಾರ ಮಾಡ್ತಿದ್ದೀನಿ, ಇದು ಬಾಬಾ ಇಷ್ಟಪಡೋ ರೂಪದಲ್ಲಿದೆಯಾ, ತಂದೆಗೆ ಇದು ಒಪ್ಪಿಗೆಯ, ತಂದೆ ಒಪ್ಪುವಂತ ರೂಪದಲ್ಲಿ ನಾನು ವಿಚಾರ ಮಾಡ್ತಿದ್ದೀನಿ ಅಂತಂದ್ರೆ ಆ ನಿರ್ಣಯ ಏನಿದೆ ಅದು ಸರಿಯಾದಂತ ನಿರ್ಣಯ. ಅದಕ್ಕೋಸ್ಕರ ಡಿಸ್ಕ್ರಿಮಿನೇಷನ್ ಪವರ್ ಇದ್ದಾಗನೇ ಯಾವ್ದು ಬರೋದು? ಡಿಸಿಷನ್ ಪವರ್ ಬರುವಂತದ್ದು, ನಿರ್ಣಯ ತೆಗೆದುಕೊಳ್ಳುವಂತ ಶಕ್ತಿ. ಡಿಸ್ಕ್ರಿಮಿನೇಷನ್ ಅಂದ್ರೆ ಪರೀಕ್ಷಿಸುವಂತ ಶಕ್ತಿ. ಈಗ ನಮಗೆ ತಂದೆ ಜ್ಞಾನದ ಒಂದು ಒರೆಗಲ್ಲು ಕೊಟ್ಟಿರುವ ಕಾರಣದಿಂದ ಇದು ಸರಿಯೋ ತಪ್ಪು ಅಂತ ನಾವು ಪಕ್ಕದವ್ರ ಹತ್ರ ಕೇಳ್ಬೇಕಂತಲೇ ಇಲ್ಲ. ತಪ್ಪು ಯಾವುದು, ಸರಿ ಯಾವುದು, ನಮ್ಗೆ ಸತ್ಯ ವಿಚಾರ ಗೊತ್ತಾಗಿದೆ ಅಲ್ವಾ? ಆವಾಗ ನಾವೇ ಸಹಜವಾಗಿ ಏನ್ ಮಾಡ್ಬೋದು? ನಿರ್ಣಯ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾವು ಎಷ್ಟು ಯೋಗಿ ಆಗ್ತೀವಿ, ವಿಚಾರದಲ್ಲಿ ಎಷ್ಟು ವಿಶಾಲತೆ ಬೆಳೀತಾ ಹೋಗ್ತದೆ, ನಮ್ಮ ವಿಚಾರ ಎಷ್ಟು ತಂದೆ ಸಮಾನ ಆಗಿರ್ತದೆ, ಅಷ್ಟೇ ನಮ್ಮಲ್ಲಿ ನಿರ್ಣಯ ಶಕ್ತಿನೂ ಸಹ ಸಹಜವಾಗಿ ಬೆಳೀತದೆ. ಕೆಲವೊಮ್ಮೆ ನೋಡ್ರಿ, ಮಕ್ಕಳು ಕಾಲೇಜ್ ಓದ್ತಾರೆ, ಫಸ್ಟ್ ಇಯರ್ ಓದಿದ್ರು ಮತ್ತೆ ಪುನಃ ಈ ಲೈನೇ ಬೇಡ ಅಂತಂದ್ರು ಇನ್ನೊಂದಕ್ಕೆ ಹೋಗ್ಬಿಡ್ತಾರೆ. ಅದನ್ನ ಅರ್ಧಂಬರ್ಧ ಮಾಡ್ತಾರೆ, ಅದನ್ನ ಬಿಟ್ಬಿಡ್ತಾರ, ಮತ್ತೊಂದು ಡಿಪ್ಲೊಮಾ ಅನ್ಸರ್ ಮಾಡ್ಬಿಡ್ತಾರೆ. ಕೊನೆಗೆ ಅವ್ರಿಗೆ ಯಾವುದು ಕಂಪ್ಲೀಟ್ ಮಾಡ್ಲಿಕ್ಕೇನೆ ಆಗುದಿಲ್ಲ. ಯಾಕೆಂದ್ರೆ ಒಮ್ಮೆ ಕರೆಕ್ಟ್ ಆಗಿ ನನಗೆ ಯಾವ್ದರ ಯಾವ ಲೈನ್ ನಲ್ಲಿ ಇಂಟ್ರೆಸ್ಟ್ ಇದೆ, ನನಗೆ ಏನ್ ಕತೆ ಹಾಗೆ ಲೌಕಿಕವಾಗಿ ಹೇಳೋದಾದ್ರೆ, ಅವನು ಅವನಿಗೆ ಯಾವ ದಾರಿಯಲ್ಲಿ ಮುಂದುವರಿಲಿಕ್ಕೆ ಆಸೆ ಇದೆ, ಏನಿದೆ ಎಲ್ಲ ಸ್ಪಷ್ಟ ಮೊದಲು ವಿಚಾರ ಸಂಗ್ರಹ ಮಾಡಿ, ಆ ದಾರಿಯಲ್ಲಿ ಏನಿದೆ, ಈ ದಾರಿಯಲ್ಲಿ ಏನಿದೆ, ನಾನು ಡಿಪ್ಲೊಮಾ ಮಾಡಿದ್ರೆ ಏನು, ಅದೇನು ಇದೇನು ಅಂತ ಎಲ್ಲ ಮೊದಲು ವಿಚಾರವನ್ನು ಏನ್ ಮಾಡಬೇಕು, ಇನ್ಫಾರ್ಮೇಶನ್ ಕರೆಕ್ಟ್ ಕಲೆಕ್ಷನ್ ಮಾಡಿ ಆಮೇಲೆ ಅವನು ಒಂದು ನಿರ್ಣಯ ತಗೊಂಡ್ಮೇಲೆ ಅದರಲ್ಲಿ ದೃಢತೆ ಬಂದ್ಬಿಟ್ರೆ ಸಹಜವಾಗಿ ಏನ್ ಮಾಡ್ತೀವಿ, ನಾವು ಎಲ್ಲಿ ತಲುಪಬೇಕು ಸಹಜವಾಗಿ ತಲುಪ್ತೀವಿ. ನಿರ್ಣಯದಲ್ಲಿ ದೃಢತೆ ಬರುವುದೇ ಯಾವಾಗ? ನಿರ್ಣಯದಲ್ಲಿ ದೃಢತೆ ಬರುವುದೇ ಯಾವಾಗ? ವಿಚಾರ ಸರಿಯಾಗಿದ್ದಾಗಲ್ವಾ? ವಿಚಾರ ಸರಿ ಇದ್ದಾಗ. ಅದಕ್ಕೋಸ್ಕರ ವಿಚಾರ ಮಾಡುವ ಮತ್ತೆ ನಿರ್ಣಯ ತೆಗೆದುಕೊಳ್ಳುವಂತ ಕಲೆ ಇದು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದದ್ದು. ಈ ಕೆಲವೊಮ್ಮೆ ಈಶ್ವರ ವಿಶ್ವವಿದ್ಯಾಲಯ ಜ್ಞಾನ ಕೇಳಲಿಕ್ಕೆ ಬರ್ತೀವಿ, ಈಗ ನೀವೆಲ್ಲ ನಿರ್ಣಯ ಮಾಡಿಬಿಟ್ಟಿದ್ದೀರಾ? ಏನ್ ನಿರ್ಣಯ ಮಾಡಿದ್ರಿ? ಏ ಬಹಳ ಮಜಾ ಇದೆ ಈಗ, ನಿಮ್ ನಿರ್ಣಯ ಏನು? ಸರಿ ಮುಗ್ದೋಯ್ತು, ಇವತ್ ನಾಲ್ಕು ದಿವಸ ಅಲ್ವಾ? ಅಲ್ಲ ನಿಮ್ ನಿರ್ಣಯ ಏನಕ್ಕೊರೆ? ಭಾವನೆ ಜ್ಞಾನ ಸಿಕ್ಕಿದ್ಮೇಲೆ ನೀವ್ ಏನ್ ನಿರ್ಣಯ ತಗೊಂಡ್ರಿ? ಈಗದಲ್ಲ, ನಿಮ್ ಟೋಟ್ಲಿ ಅಲೌಕಿಕ ಜೀವನ ಸಿಕ್ತು, ಅಲೌಕಿಕ ಜ್ಞಾನ ಸಿಕ್ತು, ಏನ್ ನಿರ್ಣಯ ಮಾಡ್ಬಿಟ್ಟಿದ್ರಿ? ಅಲ್ಲ ಸಂಪೂರ್ಣ ಆಗ್ಬೇಕು ಅನ್ನೋದು ನಿರ್ಣಯ ಏನು, ಸಂಪೂರ್ಣ ಆಗ್ತೀನಿ ಅನ್ನೋದು ನಿರ್ಣಯ ಏನು? ಆಗ್ಬೇಕು ಅಂದ್ರೆ ಅದು ನಿರ್ಣಯ ಅಣ್ಣವ್ರೆ, ಆಗ್ಬೇಕು ಆಗ್ತೀನಿ, ನಾನು ಸಂಪೂರ್ಣ ಆಗ್ತೀನಿ. ಅಲ್ಲ ನಿಮ್ದೇನ್ ನಿರ್ಣಯ ಕೊರೆ? ದೃಢತೆ ಇರ್ಬೇಕು, ಅಲ್ಲಿ ದೃಢತೆ ಇರ್ಬೇಕು. ದೃಢತೆ ಇದ್ದಲ್ಲಿ ಸಫಲತೆ ಮಾತ್ರ ಖಂಡಿತ. ನಮ್ಮ ನಿರ್ಣಯ ಅದು ದೃಢವಾಗಿರ್ಬೇಕು. ಒಮ್ಮೆ ನಿರ್ಣಯ ತಗೊಂಡೆವು, ಅದಕ್ಕೆ ಸಂಬಂಧಿಸಿ ಬೇಕಾದಷ್ಟು ವಿಘ್ನಗಳು ಬರಬಹುದು, ಅದಕ್ಕೆ ವಿರುದ್ಧವಾದಂತ ವಾತಾವರಣ ಬರಬಹುದು, ವಿರುದ್ಧವಾದಂತ ಪರಿಸ್ಥಿತಿ ಬರಬಹುದು. ಬರುದು ಯಾಕೆ? ನಿಮ್ ನಿರ್ಣಯ ಕರೆಕ್ಟ್ ಉಂಟೋ ಇಲ್ಲೋ ಅಂತ ಚೆಕ್ ಮಾಡ್ಲಿಕ್ಕಷ್ಟೇ. ನೀವು ತಗೊಂಡಂತ ನಿರ್ಣಯ ಅದು ಸಮರ್ಪಕ ಇದೇನೋ ಇಲ್ಲೋ ಅಂತ ನಿಮಗೆ ವಿಶ್ವಾಸ ಮೂಡ್ಬೇಕಲ್ಲ. ಈಗ ನಾನು ನಿರ್ಣಯ ತಗೊಂಡ್ಬಿಟ್ಟಿರ್ತೀನಿ, ನಾನ್ ತೆಗೆದುಕೊಂಡಂತ ನಿರ್ಣಯದ ಬಗ್ಗೆ ನನಗೆ ಮೊದಲು ಆತ್ಮವಿಶ್ವಾಸ ಬರ್ಲಿಕ್ಕೆ ಬೇಕಾದ್ರೆ ಪರಿಸ್ಥಿತಿಗಳು ಬರಬೇಕು. ಪರಿಸ್ಥಿತಿ ಬರ್ಲಿ, ಕಷ್ಟ ಬರ್ಲಿ, ಮಾತುಗಳು ಬರ್ಲಿ, ಏನೇ ಬರ್ಲಿ, ನಿರ್ಣಯ ಅಂದ್ರೆ ನಿರ್ಣಯ ಫೈನಲ್. ಯಾಕೆ ನಾವು ಫೈನಲ್ ನಿರ್ಣಯ ತಗೊಂಡೆವು? ನಮಗೆ ಸ್ಪಷ್ಟವಾದಂತ ವಿಚಾರದ ಅರಿವಾಗಿರುವ ಕಾರಣದಿಂದ, ತಂದೆ ಕೊಟ್ಟಂತ ಜ್ಞಾನದ ವಿಚಾರ ಅದು ಸತ್ಯ ಅನ್ನೋದು ಅರಿವಾಗಿರುವ ಕಾರಣದಿಂದ ನಮ್ಮ ನಿರ್ಣಯ ಫೈನಲ್. ಇಡೀ ಜಗತ್ತು ವಿರೋಧ ಆದ್ರೂ ಸಹಿತ ನಾವೇನ್ ಭಾವನೆಯನ್ನು ಬಿಡೋರಲ್ಲ, ಕ್ಲಾಸ್ ಬಿಡೋರಲ್ಲ, ಬಿಡ್ತೀವ? ಬಿಡಂಗಿಲ್ಲ ನಾವು. ಯಾಕೆಂದ್ರೆ ನಮ್ದು ವಿಚಾರ ಕರೆಕ್ಟ್ ಇದೆ ಅಲ್ವಾ? ಸತ್ಯತೆ ಇದ್ದಾಗ ಭಯಪಡೋ ಅವಶ್ಯಕತೆ ಇಲ್ಲ. ನಾವೇನ್ ತಪ್ಪು ಮಾಡ್ತಿದ್ದೀವ? ಈಗ ಅಕಸ್ಮಾತ್ ಎಲ್ಲ ಒಂದು ಕಳ್ಳತನ ಮಾಡಿ ಬಂದಿದ್ದೀನಿ, ನಾನೀಗ ಎದುರಿನಲ್ಲಿ ನಾನು ಕಳ್ಳತನ ಮಾಡಿಲ್ಲ ಅಂತ ಬಹಳ ನ್ಯಾಚುರಲ್ ಆಗಿರ್ತೀನಿ. ಅದು ಒಳಗೊಳಗೆ ಒಳಗೊಳಗೆ ಏನಿರ್ತದೆ? ಏನ ಕಳ್ಳತನ ಮಾಡಿದೀನಿ, ಕಳ್ಳತನ ಮಾಡಿದೀನಿ ಅಂತ ಒಳಗೊಳಗೆ ಒಂದು ಒಳಗೆ ನೋಡಿದ್ರೆ ಸತ್ಯತೆ ಇಲ್ಲ. ಹೊರಗಡೆ ನಾನು ಕಳ್ಳತನ ಮಾಡೇ ಇಲ್ಲ ಅಂತ ವರ್ತಿಸ್ಬೋದು, ಆದ್ರೆ ಒಳಗಡೆ ಅವನ್ ಧೈರ್ಯ ಇರಂಗಿಲ್ಲ. ನಮಗೆ ನೋಡ್ರಿ ಎಷ್ಟು ಧೈರ್ಯ, ಯಾಕೆ ಅಂದ್ರೆ ನಮ್ದು ಒಳಗೂ ಸತ್ಯ ಇದೆ, ನಾವು ಹೇಳುದು ಹೊರಗೂ ಸತ್ಯ ಇದೆ, ಮತ್ತೆ ಭಯಪಡೋಣ ಯಾಕೆ? ಪಾಂಡವರಿದ್ದದ 5 ಜನ, ಕೌರವರು ಅಷ್ಟು ಜನ ಇದ್ರು ಸಹಿತ ಪಾಂಡವರು ಎಷ್ಟು ಧೈರ್ಯ ಇತ್ತು? ಧೈರ್ಯ ಯಾಕೆ? ಧೈರ್ಯ ಯಾಕೆ? ಕೃಷ್ಣ ಜೊತೆಗಿದ್ದಂತ ಧೈರ್ಯ, ಮತ್ತೆ ಅವ್ರ ಹತ್ರ ಅಂತದೇನಿಲ್ಲ. ಪಾಂಡವ ಹತ್ರ ಏನಿತ್ತು? ಕೃಷ್ಣ ಜೊತೆಗಿದ್ದನಲ್ಲ ಅಂತ ಧೈರ್ಯ, ಮಾರ್ಗದರ್ಶಕ ಒಬ್ಬ ಏನು ಗಟ್ಟಿಗೆ ಇದ್ದಲ್ಲ ಅಂತ ಧೈರ್ಯ. ನಮ್ಗೂ ಅಷ್ಟೇ, ಸತ್ಯವಾದಂತಹ ವಿಶ್ವ ಸತ್ಯ ನಮ್ ಜೊತೆಗಿದ್ದನಲ್ವ ಇವತ್ತು? ಇಡೀ ಜಗತ್ತು ಯಾರನ್ನ ಯಾರಿಗೋಸ್ಕರ ಇವತ್ತು ಹುಡುಕಾಡ್ತಾ ಇದೇನೋ, ಯಾರನ್ನ ಬರ್ಲಿಕ್ಕೋಸ್ಕರ ಕಾಯ್ತಾ ಇದೇನೋ, ಯಾರಿಗೋಸ್ಕರ ಭಕ್ತಿ ಮಾಡ್ತಾ ಇದೇನೋ, ಯಾರಿಗೋಸ್ಕರ ಗುಡಿ ಗೋಪುರ ಕಟ್ಟಿ ಮೊರೆ ಇಡ್ತಾ ಇದೇನೋ, ಆ ಭಗವಂತ ಇವತ್ತು ಯಾರ ಜೊತೆಗಿದ್ದಾನೆ? ನಮ್ ಜೊತೆಗಿದ್ದಾನೆ ಅಂದ್ರೆ ನಮ್ಗೆ ಎಷ್ಟು ಧೈರ್ಯ ಇರ್ಬೇಕೀಗ ಅಲ್ವಾ? ಅದಕ್ಕೋಸ್ಕರ ನಮ್ಮ ವಿಚಾರದಲ್ಲಿ ನಮ್ಗೆ ಸ್ಪಷ್ಟ ಅನುಭವ ಆಗಿರುವ ಕಾರಣದಿಂದ ನಾವು ಕರೆಕ್ಟ್ ನಿರ್ಣಯ ತಗೊಂಡಿರ್ತೀವಿ. ನಿರ್ಣಯದಲ್ಲಿ ದೃಢತೆ ಇರುವ ಕಾರಣದಿಂದ ನಮ್ಮ ಜೀವನದಲ್ಲಿ ಸಫಲತೆ ಖಂಡಿತ. ಸಕ್ಸಸ್ ಈಸ್ ಅವರ್ ಬರ್ತ್ ರೈಟ್. ವಿಜಯ ಎನ್ನುವುದು ನನ್ನ ಜನ್ಮಸಿದ್ಧ ಅಧಿಕಾರ. ಅಂದ್ರೆ ನಮ್ಗೆ ನಿಶ್ಚಯದಲ್ಲಿ ಏನಿದೆ, ನಮ್ದು ದೃಢತೆ ಇದೆ. ಇವೆಲ್ಲ ನಮ್ಗೆ ಈ ಜ್ಞಾನ ತಗೊಂಡಾಗನೇ ನಮ್ಮಲ್ಲಿ ಈ ಕಲೆ ಡೆವಲಪ್ ಆಗ್ತದೆ. ನಮ್ ವಿಚಾರ ಲಹರಿಯನ್ನ ಯಾರು ಚೇಂಜ್ ಮಾಡಿ ನೋಡೋಣ? ಆಗಂಗಿಲ್ಲ. ನಮ್ ನಿರ್ಣಯವನ್ನ ಯಾರು ಬದಲು ಮಾಡ್ಲಿ ನೋಡೋಣ? ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಯಾವುದೇ ಜೀವನದಲ್ಲಿ ಬರುವಂತ ನಿರ್ಣಯ ಆದ್ರೂ ಅಷ್ಟೇ, ತಂದೆಯನ್ನ ಮುಂದಿಡ್ಕೋತೀವಿ, ಜ್ಞಾನವನ್ನ ಮುಂದಿಡ್ಕೊಳ್ತೀವಿ, ಸ್ಪಷ್ಟ ವಿಚಾರ ಗೊತ್ತು, ಪಟ್ ಅಂತ ಏನ್ ಮಾಡ್ತೀವಿ, ನಿರ್ಣಯ ತಗೊಂಡ್ಬಿಡ್ತೀವಿ. ಗೊಂದಲ ಕಡಿಮೆ ಆಗ್ತದೆ, ಬುದ್ಧಿ ಪ್ಲೇನ್ ಆಗಿರುವ ಕಾರಣದಿಂದ ಗೊಂದಲ ಕಡಿಮೆ ಆಗ್ತದೆ. ಆದ್ರಿಂದ ವಿಚಾರ ಮಾಡುವ ಕಲೆ ಮತ್ತು ನಿರ್ಣಯ ತೆಗೆದುಕೊಳ್ಳುವ ಕಲೆ. ಮುಂದಿದ್ದು ಅಡಿಗೆ ಮಾಡುವ, ಬಡಿಸುವ ಮತ್ತು ಊಟ ಮಾಡುವ ಕಲೆ ಬರ್ತದ ಎಲ್ಲರಿಗೂ? ಊಟ ಮಾಡುವ ಕಲೆ ಬರ್ತದ? ಊಟ ಮಾಡ್ಲಿಕ್ಕೆ ಬರ್ತದೆ. ಬಡಿಸ್ಲಿಕ್ಕೆ, ಅಡಿಗೆ ಮಾಡ್ಲಿಕ್ಕೆ? ಆದ್ರೆ ಅಕ್ಕಂದಿರು ಇದ್ರಲ್ಲಿ ಪಾಸ್ ಆಗ್ತಾರ? ಪಾಸ್ ಆಗ್ತಾರ? ಅವ್ರು ಪಾಸ್ ಆಗ್ತಾರಂತ ನಾವು ಒಮ್ಮೆ ಸಡನ್ ವಿಸಿಟ್ ಕೊಡ್ಬೇಕು ಅವ್ರ ಅಡಿಗೆ ಮನೆಗೆ. ಅಡಿಗೆ ಮಾಡೋ ಕಲೆ ಹೇಗಿದೆ ಅಂತ ಚೆಕ್ ಮಾಡ್ಬೇಕಾದ್ರೆ ಸಡನ್ ವಿಸಿಟ್ ಕೊಡ್ಬೇಕು. ಹೇಳಿ ಮಾಡಿ ಬಂದ್ರೆ ಅಕ್ಕವ್ರು ಬರ್ತಾರಂತ ಎಲ್ಲ ನೀಟಾಗಿ ಸ್ವಚ್ಛ ಮಾಡಿ ಮೊದಲೇ ಇಟ್ಟಿರ್ತಾರೆ. ಸಡನ್ ಬಂದ್ಬಿಟ್ರೆ ನಿಮ್ಮ ಅಡಿಗೆ ಮಾಡೋ ಕಲೆಯನ್ನ ಸುಮಾರು ಒಂದು ಹತ್ತು ಗಂಟೆ, ಹತ್ತುವರೆ ಗಂಟೆ, ಹನ್ನೊಂದು ಗಂಟೆ ಟೈಮಿಗೆ ಬಂದ್ರೆ ಅಲ್ವಾ, ನೀವು ಬಹಳ ಅಡಿಗೆಯಲ್ಲಿ ಮಗ್ನಾಗಿರೋ ಟೈಮ್ ಯಾವುದು? ಅದೇ ಟೈಮ್ ಇರುತ್ತೆ. ಅದು ಬೆಳಗಿನ ಜಾವ, ಎಲ್ಲ ಆಫೀಸಿಗೆ ಹೋಗ್ಕಿಂತ ಮೊದಲು ಒಂದು ಗಂಟೆ ಏನು ಬ್ಯುಸಿಯಾಗಿ ಮಕ್ಕಳನ್ನ ಕಳಿಸ್ಬೇಕು, ಮನೆಯವ್ರನ್ನ ಕಳಿಸ್ಬೇಕು, ಅಡಿಗೆ ಮತ್ತೊಂದು ಟಿಫಿನ್ ಆಗ್ಬೇಕು, ಮತ್ತೊಂದು ಆಗ್ಬೇಕಂತ ಆ ಟೈಮಲ್ಲಿ ನಿಮ್ ಮನಸ್ಸಿನ ಸ್ಥಿತಿ, ನೀವು ಇಟ್ಟಂತಹ ನೀಟ್ನೆಸ್, ನೀವು ಮಾಡಿದಂತ ಅಡಿಗೆ, ಅದು ರುಚಿ ಎಲ್ಲವನ್ನ ಏನ್ ಮಾಡ್ಬೋದು, ಚೆಕ್ ಮಾಡ್ಬೋದು. ಪಾತ್ರೆ ಕರೆಕ್ಟ್ ಇದೇನೋ, ಅದು ತಲೆ ಹಿಡಿತದಲ್ಲ ಕೆಲವೊಮ್ಮೆ, ಕೆಲವೊಮ್ಮೆ ಹಾಲು ಉಕ್ಕಿ ಎಲ್ಲ ಗ್ಯಾಸ್ ಅಲ್ಲಿ ಅಲ್ಲಿ ಬಿದ್ದಿರ್ತದಲ್ಲ. ಅಡಿಗೆ ಮಾಡುವ ಕಲೆ ಅಂತಂದ್ರೆ ಕಡಿಮೆ ಸಾಮಾನು ಕೊಟ್ಟು, ಕಡಿಮೆ ಸಮಯ ಕೊಟ್ಟು ಬೇಗ ಅಡಿಗೆ ಮಾಡಬೇಕು, ಜಾಸ್ತಿ ರುಚಿಕರ ಆಗ್ಬೇಕು. ಚಲೋ ಸಾಮಾನು ಖರ್ಚು ಮಾಡೋದು ಮತ್ತೆ ಅಡಿಗೆ ರುಚಿ ರುಚಿಯಾಗಿದೆ ಅಂತಂದ್ರೆ ಇಲ್ಲ. ಕಡಿಮೆ ಸಾಮಾನು ಖರ್ಚು ಮಾಡ್ರಿ, ರುಚಿ ಜಾಸ್ತಿ ಆಗ್ಬೇಕು. ಕಡಿಮೆ ಸಮಯದಲ್ಲಿ ನಾವು ಕೆಲಸ ಮಾಡಿ ಮುಗಿಸ್ಬೇಕು, ಅದು ಅಡಿಗೆ ಮಾಡೋ ಕಲೆ. ಇನ್ನು ಅಡಿಗೆ ಮಾಡ್ಕೊಳ್ಳೋದು, ಬಟ್ಟೆ ಸುಟ್ಕೊಳ್ಳೋದು, ಅಡಿಗೆ ಮಾಡುವಾಗ ಆಮೇಲೆ ಕೈ ಚೈ ಅಂತ ಏನಾಗೋದು ಸುಟ್ಕೊಳ್ಳೋದು, ಆಮೇಲೆ ಅಡಿಗೆ ಮಾಡ್ತಾ ಮಾಡ್ತಾ ಪಾತ್ರೆ ತಳ ಹಿಡಿಯದ ಏನಂತಾರ ಅದಕ್ಕೆ, ಸೀದೋಗೋದು, ಹಾಲು ಉಕ್ಕಿ ಹರಿಯೋದು, ಬೇಳೆ ಚಲೋ ಮೇಲೆ ಅದು ವಿಟಮಿನ್ ಎಲ್ಲ ಮೇಲೆ ಇರ್ತದೆ ಅದೆಲ್ಲ ಏನ್ ಮಾಡೋದು, ಉಗಿಸಿ ಬಿಡೋದು, ಇದು ಅಡಿಗೆ ಮಾಡೋ ಕಲೆಯಲ್ಲಿ ಸೇರಂಗಿಲ್ಲ. ಕಲೆ ಅಂತಂದ್ರೆ ಇಲ್ಲ, ನಾನು ಯೋಗ ಮಾಡ್ತಾ 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 ನನಗೆ ಮರ್ತೇ ಬಿಟ್ಟೆ ಹಾಲು ಒಲೆಯಲ್ಲಿಟ್ಟದ್ದು ಅಂದ್ರೆ ಅವರು ಯೋಗಿ ಅಲ್ಲ. ಯೋಗದಿಂದ ಇನ್ನಷ್ಟು ನಿಮ್ಮ ಕರ್ಮದಲ್ಲಿ ಕುಶಲತೆ ಕಂಡು ಬರಬೇಕು ವಿನಃ ಯೋಗ ಮಾಡ್ತಾ ಮಾಡ್ತಾ ನಾ ಜಗತ್ ಮರೆತೆ ಅಂತಂದ್ರೆ ಬಹಳ ಪ್ರೀತಿಯಿಂದ. ಭಾವನ ಪ್ರಸಾದಕ್ಕೋಸ್ಕರ ನಾನು ಏನ್ ಮಾಡ್ತಿದ್ದೀನಿ ಈಗ, ನಾನು ಅಡಿಗೆ ತಯಾರು ಮಾಡ್ತಿದ್ದೀನಿ. ಈಗ ಉದಾಹರಣೆಗೆ ನಿಮ್ಮ ಮನೆಗೆ ಒಬ್ರು ನಾಳೆ ಮಿನಿಸ್ಟರ್ ಬರ್ತಾರ ಅಂತ ತಿಳ್ಕೋಣ, ಅಕ್ಕರೆ 10 ಗಂಟೆಗೆ ಅಡಿಗೆ ಮಾಡಿರ್ಬೇಕು, ನಾವು ಮಿನಿಸ್ಟರ್ ಕರ್ಕೊಂಡ್ ಬರ್ತೀನಿ, ನೀವೇನ್ ಮಾಡ್ತೀರಿ ಅವಾಗ? ನಿಮಗೆ ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ ಅಡಿಗೆ ಮಾಡ್ಬೇಕಾದ್ರೆ ಒಗ್ಗರಣೆ ಹಾಕ್ಬೇಕಾದ್ರೆ ಮಿನಿಸ್ಟರ್ ಬರ್ತಾರೆ, ಇವತ್ತು ತುಪ್ಪದ ಒಗ್ಗರಣೆ ಹಾಕೋಣ, ಆಮೇಲೆ ಮಿನಿಸ್ಟರ್ ಬರ್ತಾರೆ ಈ ಅಕ್ಕಿ ಬೇಡ ಆ ಅಕ್ಕಿ ಇರ್ಲಿ, ಮಿನಿಸ್ಟರ್ ಬರ್ತಾರಲ್ಲ ಈ ಟೈಪ್ ಬೇಡ ಆ ಮಸಾಲೆ, ನಿಮ್ಗೆ ಪ್ರತಿ ಒಂದ್ರಲ್ಲಿ ಯಾರು ಬರ್ತಾರೆ ಯಾರು ಬರ್ತಾರೆ ಅಂತ ನೆನಪಿರ್ತದೆ? ಏ ಮಿನಿಸ್ಟರ್ ಬರ್ತಾರೆ ಹಂಗಿಲ್ಲ, ನೀರ್ ಚೆಲ್ಬೇಡ್ರಿ ಕ್ಲೀನ್ ಆಗಿಡ್ರಿ ಅಂತೀವಿ. ಪ್ರತಿ ಒಂದಕ್ಕೂ ಏನು ಸ್ಮೃತಿ ಬರ್ತದೆ, ಯಾರು ಬರ್ತಾರೆ ಇವತ್ತು ಬರ್ತಾರೆ ಬರ್ತಾರೆ ನಿಮ್ಗೆ ಕ್ಲೀನಿಂಗ್ ಅಲ್ಲಿ ಅಡಿಗೆಯಲ್ಲಿ. ಅದೇ ರೀತಿ ಅಡಿಗೆ ಮಾಡುವಾಗ ಊಟ ಮಾಡ್ಲಿಕ್ಕೆ ಯಾರು ಬರ್ತಾರೆ, ಬಾವ ಬರ್ತಾರೆ. ನಿಮಗೆ ಎಂದಿಗೂ ಅಡಿಗೆ ಮನೆ ಬೇಜಾರು ಅನ್ಸಂಗಿಲ್ಲ, ಬೋರ್ ಅನ್ಸಂಗಿಲ್ಲ. ಒಳ್ಳೆ ಎಷ್ಟು ಪ್ರೀತಿಯಿಂದ ಅಡಿಗೆಯನ್ನ ತಯಾರು ಮಾಡ್ತೀವೋ, ಎಷ್ಟು ಪ್ರೀತಿಯಿಂದ ಅಡಿಗೆಯನ್ನ ಬಡಿಸ್ತೀವೋ, ತಿನ್ನೋರಿಗೆ ನೀವು ಉಪ್ಪಾಕಿಲ್ಲ ಅಂದ್ರೆ ಒಡ್ಡಿಲ್ಲ, ಅವ್ರ ಪ್ರೀತಿಯಿಂದ ಏನ್ ಮಾಡ್ತಾರೆ, ಖಂಡಿತ ಊಟ ಮಾಡ್ತಾರೆ. ಯಾಕೆಂದ್ರೆ ಅಡಿಗೆ ಮಾಡುವಾಗ ಸ್ಥೂಲವಾಗಿ ಎಷ್ಟು ಅಟೆನ್ಷನೋ ಸೂಕ್ಷ್ಮವಾಗಿಯೂ ಅಷ್ಟೇ ಅಟೆನ್ಷನ್ ಇರಬೇಕು. ಅಡಿಗೆ ಮಾಡೋ ಕಲೆ ಸೂಕ್ಷ್ಮವಾಗಿ ಅಂದ್ರೆ ಸಿಟ್ಟು ಸಿಟ್ಟಿನಿಂದ ಬೇಜಾರಿನಿಂದ ಕಣ್ಣೀರ್ ಹಾಕೊಂಡು ಕಣ್ಣೀರ್ ಒರೆಸ್ಕೊಂಡು, ಇದು ಅಡಿಗೆ ಮಾಡೋ ಕಲೆ ಅಲ್ಲ. ನೀವು ಆ ಟೈಪ್ ಅಡಿಗೆ ಮಾಡಿದ್ರೆ ಫುಡ್ಡಿನಲ್ಲಿ ಪಾವಿತ್ರ್ಯತೆ ಉಳಿಯಂಗಿಲ್ಲ, ತಿನ್ನೋರಿಗೂ ಸಹಿತ ಅದು ರುಚಿಕರ ಇದ್ರೂ ಅವರ ಮನಸ್ಸಿಗೆ ಸಮಾಧಾನ ಆಗುದಿಲ್ಲ. ಅಡಿಗೆ ಮಾಡುವಾಗ ಮಾಡುವವರ ಮನಸ್ಸಿನ ಸ್ಥಿತಿನೂ ಸಹ ಅಷ್ಟೇ ಮುಖ್ಯ. ಅದಕ್ಕೆ ತಂದೆ ನೆನಪಲ್ಲಿ ಅಡಿಗೆ ತಯಾರು ಮಾಡ್ರಿ. ಬಾಬರವರು ಬರ್ತಾರೆ, ಬಾಬನಿಗೆ ಪ್ರಸಾದಕ್ಕೋಸ್ಕರ ನಾನು ಏನ್ ಮಾಡ್ತಿದ್ದೀನಿ, ಅಡಿಗೆ ಮಾಡ್ತೀನಿ. ಹೆಚ್ಚೆ ಹೆಜ್ಜೆ ಇಷ್ಟು ಪ್ರೀತಿಯಿಂದ ನಾವು ಅಡಿಗೆಯನ್ನ ಮಾಡ್ಬೇಕು. ಮತ್ತೆ ನಿಮ್ಗೆ ಅಷ್ಟೇ ಅಟೆನ್ಷನ್ ಇರ್ತದೆ, ನಿಮ್ ಯೋಗಯುಕ್ತ ಸ್ಥಿತಿ ಬಾಬಾ ನೆನಪಲ್ಲಿದ್ದಾಗ ಪ್ರತಿ ಕೆಲಸದಲ್ಲಿ ಸಹಿತ ನಮ್ಗೇನಿರ್ಬೇಕು, ಅಟೆನ್ಷನ್ ಇರ್ತದೆ. ಅಲ್ಲಿ ಮರೆವಾಗುದು, ಅರ್ಧಮರ್ಧ ಮಾಡುದು, ಅಲ್ಲಿ ಒಲೆಯಲ್ಲಿ ಇಟ್ಟಿರ್ತೀವಿ, ಯಾರೋ ಬಂದಿರ್ತಾರೆ ನಿಂತು ಮಾತಾಡ್ತಲೇ ಕುಂತು ಬಿಡುದು. ನಿಮ್ದು ಯೋಗ ಸರಿ ಇಲ್ಲ ಅಂತಲೇ ಅರ್ಥ. ಕರೆಕ್ಟ್ ಅಟೆನ್ಷನ್ ಇರ್ತದೆ ಯಾವಾಗ ನಾವು ಯೋಗಯುಕ್ತ ಮನಸ್ಸು ಎಲ್ಲಿದೆನೋ ಅಲ್ಲಿ ಯುಕ್ತಿಯುಕ್ತವಾಗಿರ್ತದೆ ಅದು ಮನಸ್ಸು. ಯೋಗಯುಕ್ತ ಎಷ್ಟು ಇರ್ತೀವೋ ಅಷ್ಟೇ ಹೆಂಗಿರ್ತೀವಿ, ಯುಕ್ತಿ ಇರ್ತ. ಅವ್ರನ್ನ ಹೋಗಿ ಮಾತಾಡಿಸ್ತೀವಿ, ಮಾತಾಡಿಸಿದ್ರೆ ಸಹಿತ ಕೂಡಲೇ ಇದನ್ನ ಆದ ಮಾತಾಡ ಆ ಕೆಲಸನೂ ಮಾಡ್ತೀವಿ, ಜೊತೆಗೆ ಇದನ್ನು ಕರೆಕ್ಟ್ ಆಗಿ ಮಾಡ್ತಾ ಇರ್ತೀವಿ. ಅಡಿಗೆ ಮಾಡುವಾಗ ಇನ್ನು ನೀವು ಅಡಿಗೆಯಲ್ಲಿ ಎಷ್ಟು ಸ್ವಚ್ಛತೆ ಇರಬೇಕು, ಸ್ಥೂಲವಾಗಿನ ಸಹಿತ ಅಷ್ಟೇ ಸ್ವಚ್ಛತೆ, ಮನಸ್ಸಿನಲ್ಲಿ ಸಹ ಅಷ್ಟೇ ಸ್ವಚ್ಛತೆ. ಇನ್ನು ಅದರ ಬಗ್ಗೆ ನಿಮ್ಗೆ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಈಗ ತರಕಾರಿ ತರದಿ ತಂದ ಕೂಡ್ಲೇ ಅದನ್ನ ನೀರಾಕಿ ತೊಳಿಬೇಕಂತ ಗೊತ್ತಾ, ಗೊತ್ತಲ್ವಾ? ತಂದ ಕೂಡ್ಲೇ ನಾವು ಹಚ್ಚುವಕ್ಕಿಂತ ಮೊದಲು ಏನ್ ಮಾಡ್ತೀವಿ, ಕೆಲವರು ಹಚ್ಚಿದ ನಂತರ ಏನ್ ಮಾಡ್ತಾರೆ, ತೊಳಿತಾರೆ. ಮೊದಲು ತೊಳೀರಿ, ಆಮೇಲೆ ಹಚ್ಚ್ರಿ. ಕೆಲವೆಲ್ಲ ನಾವು ಐಟಮ್ಸ್ ಅನ್ನ ಆ ರೀತಿ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು, ಕೆಲವು ಸೂಕ್ಷ್ಮ ಆದ್ರೆ ಅದನ್ನ ಸರಿಯಾಗಿ ಏನ್ ಮಾಡ್ಕೋಬೇಕು ಇರ್ಬೇಕು. ಕೆಲವೊಮ್ಮೆ ನೋಡಿ ನಿಮ್ಗೆ ಅದ್ ಹೇಳ್ಬಾರ್ದು. ಕೆಲವೊಮ್ಮೆ ನಾವು ಪಾತ್ರೆ ಬೇಯ್ತಾ ಇರ್ತದೆ, ಒಂದು ಪ್ಲೇಟ್ ಇರ್ತದೆ, ಪ್ಲೇಟ್ ಅಲ್ಲೇ ನೆಲದಲ್ಲಿ ಇಟ್ಟಿರ್ತೀವಿ, ಹಾಗೆ ಪ್ಲೇಟ್ ಎತ್ತಿ ಈ ಪಾತ್ರೆ ಮೇಲೆ ಇಟ್ಟಿರ್ತೀವಿ. ನಿಮ್ಗೆ ಸ್ವಚ್ಛತೆ ಬಗ್ಗೆ ಹೇಳೋದಾದ್ರೆ ಅದನ್ನ ನೆಲದಲ್ಲಿ ಆಚೆ ಈಚೆ ಅಡ್ಡಾಡಿ ತಿರುಗಾಡಿದಂತ ನೆಲ, ಅದ್ರ ಮೇಲೆ ಪ್ಲೇಟ್ ಇಟ್ಟಿರ್ತೀವಿ, ಅದೇ ಪ್ಲೇಟ್ ಅನ್ನ ಎತ್ತಿ ಎತ್ತಿ ಇದ್ರ ಮೇಲೆ ಇಟ್ಟಿರ್ತೀವಿ. ಇದು ಸೂಕ್ಷ್ಮತೆ, ಇದು ಅಡಿಗೆ ಮಾಡೋ ಕಲೆಯಲ್ಲಿ ಬರ್ತದೆ. ಇನ್ನು ಕೆಲವೊಮ್ಮೆ ಅಡಿಗೆ ಮಾಡಿದ ಪಾತ್ರೆ ಹಿಂಗಿಟ್ಟಿರ್ತೀವಿ, ಅಥವಾ ನಾವು ಬಡಿಸಿದ ತಟ್ಟೆ ಹಿಂಗಿರ್ತೀವಿ, ಹಂಗೆ ಕಾಲು ದಾಟ್ಕೊಂಡು ಆ ಕಡೆ ಹೋಗುದು. ಇದನ್ನ ಮಕ್ಕಳಿಗೆ ಗೊತ್ತಿರಂಗಿಲ್ಲ, ಈ ಮಕ್ಕಳು ಹಂಗೆ ದಾಟಂಗಿಲ್ಲ ಕೂಡ್ಲೇ. ಕೆಲವೆಲ್ಲ ಸೂಕ್ಷ್ಮತೆಯನ್ನ ನಮ್ಗೆ ನಾವು ಎಷ್ಟು ಯೋಗಯುಕ್ತ ಸ್ಥಿತಿಯ ಪ್ರತಿ ಸೂಕ್ಷ್ಮ ಕೆಲಸದ ಬಗ್ಗೆನೂ ಏನಿರ್ಬೇಕು ನಮ್ಗೆ ಅಷ್ಟೇ ಅಟೆನ್ಷನ್ ಇರಬೇಕು. ಇದು ಅಡಿಗೆ ಮಾಡುವಂತಹ ಕಲೆ ಯೋಗಯುಕ್ತ ಇದ್ದಾಗ ಇವೆಲ್ಲ ನ್ಯಾಚುರಲ್ ಆಗಿ ಬರ್ತದೆ. ಇನ್ನು ನೋಡ್ರಿ ಬಡಿಸುವ ಕಲೆ. ಒಂದು 10 ಜನ ಊಟಕ್ಕೆ ಕುಂತಿದ್ದಾರೆ ಅಂತ ತಿಳ್ಕೋಣ. ನೀವು ಮನೆಯವರು ಏನು ಒಬ್ಬರು ಇದ್ದೀರಿ, ನೀವೇನ್ ಮಾಡ್ತೀರಿ, ಎಲ್ಲರಿಗೂ ಬಡಿಸ್ತೀರಿ. ಅಡಿಗೆ ಬಡಿಸುವ ಕಲೆ ಹೀಗಿರ್ಬೇಕು, ಊಟ ಮಾಡಿದವರೆಲ್ಲ ತೃಪ್ತಾಗಬೇಕು, ಅವ್ರಿಗೆ ಹೊಟ್ಟೆ ತುಂಬಿರ್ಬೇಕು, ತೃಪ್ತಾಗಿರ್ಬೇಕು, ಖುಷಿಯಾಗಿರ್ಬೇಕು. ಕೆಲವೊಮ್ಮೆ ಈ ರೀತಿ ಬಡಿಸುವ ಕಲೆ ಇರ್ತದೆ, ಕುಂತವರಿಗೆ ಹೊಟ್ಟೆನೆ ತುಂಬಂಗಿಲ್ಲ, ಅಡಿಗೆ ಮಾಡಿದ್ದು ಖಾಲಿಯಾಗಿರಂಗಿಲ್ಲ. ನೋಡಿದ್ರೆ ರುಚಿಯಾಗಿದೆ ಅಡಿಗೆ ಎಲ್ಲ, ಬಹಳ ರುಚಿಯಾಗಿದೆ, ಕುಂತವ್ರಿಗೆ ಇನ್ನೊಂದ್ ಸ್ವಲ್ಪ ತಂದಾಕಿದ್ರೆ ಚೆನ್ನಾಗಿತ್ತಲ್ಲ ಅಂತ ಸಂಕಲ್ಪ ನಡೀತಾ ಇರ್ತದೆ. ಇವ್ರು ಬಡಿಸುವ ಸ್ಟೈಲ್ ಅಲ್ಲಿ ಅವ್ರಿಗೆ ಬೇಕನ್ಲಿಕ್ಕೆ ದಾಕ್ಷಣ್ಯ. ಅನ್ನ ತರ್ಲ ತರ್ಲ ಅಂದ್ರೆ ತನ್ನಿ ಹಾಕಿ ಅಂತ ಯಾರಂತಾರೆ, ಇನ್ನ ಸ್ವಲ್ಪ ಬೇಕಾ ಸಾರು ಅಂತ ದೂರದಲ್ಲಿ ನಿಂತು ಸಾರು ಬೇಕಾ, ಅನ್ನ ತರ್ಲ, ನೀ ತಗೊಂಬಂದು ಸ್ವಲ್ಪ ಸಾರು ಹಾಕ್ತೀನಿ ಅಂತ ಸೌಟಲ್ಲಿ ತೆಗೆದು ತಟ್ಟೆ ಮುಂದೆ ತೋರಿಸ್ಬೇಕು. ಇನ್ ನಿಂತ್ಕೊಂಡು ಅಲ್ಲ, ಏನ್ ಮಾಡ್ಬೇಕು, ಅಲ್ಲ ಈಗ ಎಲ್ಲ ಡೈನಿಂಗ್ ಟೇಬಲ್ ಬಂದಿದೆ, ನಿಂತೆ ಮಾಡೋದು ಬಿಡ್ರಿ. ಇನ್ನು ನೆಲದಲ್ಲಿ ಅಕಸ್ಮಾತ್ ಪಂಕ್ತಿ ಕೂರಿಸಿದ್ರೆ ಬ್ರಹ್ಮಭೋಜನ ಬಿಡಿಸುವಾಗೆಲ್ಲ ಕರೆಕ್ಟ್ ಆಗಿ ತಂದು ಸ್ವಲ್ಪ ಹಾಕ್ತೀನಿ ಅಂತ ಸೌಟಲ್ಲಿ ಹಾಕಿ ಮತ್ತವ್ರು ಹಿಂಗೆ ಬೇಡ ಅಂದ್ರೆ, ಕೆಲವೊಮ್ಮೆ ನೀವು ಅಷ್ಟು ಪ್ರೀತಿಯಿಂದ ಸೌಟ್ ಎತ್ತುವಾಗ ಅವ್ರದ ಕೈ ಹಿಂಗಿದ್ದದ್ದು ಹಿಂಗಾಗ್ಬಿಡ್ತದೆ, ನೀವ್ ನೋಡಿದಿರಿ. ಕೆಲವರಿಗೆ ಬೇಡ 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 ಅಂತ ಜಸ್ಟ್ ಹಿಂಗೊಂದು ಪ್ರಾಕ್ಟೀಸ್ ಅದು, ಏನು ತಂದ ಕೂಡ ಬೇಡ ಬೇಡ ಸಾಕು ಸಾಕು ಅಂತಾರೆ. ಇಲ್ಲ ಒಂದ್ ಸ್ವಲ್ಪ ಹಾಕ್ತೀನಿ ಅನ್ನೋ ಕೈ ಆಟೋಮೆಟಿಕ್ ಏನಾಗಿರ್ತದೆ, ಅವ್ರದ್ದು ಹಿಂದೆ ಹೋಗಿ ಬಿಟ್ಟಿರ್ತಾವ, ಬೇಕಂತ ಇರ್ತದೆ ಆದ್ರೆ ಒಂದ್ ಸ್ವಲ್ಪ ದಾಕ್ಷಾಯಣ್ಯ ಸಾಕು ಸಾಕು ಅನ್ನೋದು. ಅದಕ್ಕೋಸ್ಕರ ನಾವು ಬಡಿಸುವಾಗ್ಲೂ ಸಹಿತ ನಾವು ಬಹಳ ದೊಡ್ಡ ಸೈಕಾಲಜಿಸ್ಟ್ ಆಗಿರ್ಬೇಕು, ಕೂತ್ಕೊಳ್ಳೋರ್ ಸೈಕಾಲಜಿ ಏನ್ ಮಾಡ್ಕೊಂಡಿರ್ಬೇಕು, ಅರ್ಥ ಮಾಡ್ಕೊಂಡಿರ್ಬೇಕಲ್ವಾ, ಇವ್ರು ನಿಜವಾಗಿ ಇವ್ರಿಗೆ ಹೊಟ್ಟೆ ತುಂಬಿ ಸಾಕಂತಿದ್ದಾರೋ ಅಥವಾ ದಾಕ್ಷಿಣ್ಯದಿಂದ ಸಾಕಂತಿದ್ದಾರೋ. ಬಡಿಸ ಬರೀ ತಟ್ಟೆನೆ ನೋಡ್ತಾ ಇರ್ಬೇಡ್ರಿ, ಅವ್ರು ಸ್ವಲ್ಪ ಮುಖನ ನೋಡ್ರಿ. ಕೆಲವರು ಕೈಯಲ್ಲಿ ಹಿಂಗ್ ಮಾಡ್ತಾರೆ, ಸ್ವಲ್ಪ ಹಿಂಗ್ ಹಿಂಗ್ ಮಾಡ್ತಾರೆ, ಹಿಂಗ್ ಹಿಂಗ್ ಮಾಡ್ಬೋದು ಮುಖ, ಅವರ ಭಾವನೆ ಮುಖ ನೋಡಿದಕ್ಕೂ ಗೊತ್ತಾಗ್ತವ್ರಿ ಬೇಕೋ ಬೇಡೋ. ಮತ್ತೆ ಬಡಿಸುವಾಗ್ಲೂ ಸಹಿತ ಸಾಮಾನ್ಯ ಅಕ್ಕಂದಿರಿಗೆ ವಿಶೇಷ ಅಟೆನ್ಷನ್ ಕೊಡ್ಬೇಕು, ಈಗ ಎರಡು ಪಂಕ್ತಿಯಲ್ಲಿ ಕುಂತಿರ್ತಾರ. ಕೆಲವ್ರು ಹಿಂಗ್ ಬಡಿಸ್ತಾ ಇರ್ತಾರ, ಇವ್ರದ್ದು ಹಿಂದಿನ ಸೀರೆ ಈ ಪಂಕ್ತಿ ಕುಂತವ್ರದ್ದು ತಟ್ಟೆಗೆ ತಾಕ್ತಾ ಇರ್ತದೆ ಅಲ್ವಾ. ಆದ್ರೆ ಅಲ್ಲಿ ಕುಂತವ್ರಿಗೆ ಅಸಹ್ಯ ಆಗ್ತದೆ, ಇದು ಅಟೆನ್ಷನ್ ಬಡಿಸೋ ಕಲೆಯಲ್ಲಿ ಇದೆಲ್ಲನೂ ಬಂದ್ಬಿಡ್ತದೆ. ಮತ್ತೆ ಕೆಲವೊಮ್ಮೆ ಸೌಟಿನ ತುದಿ ಹಿಡ್ಕೊಂಡು ಏನ್ ಮಾಡೋದು, ನೋಡುವಾಗ್ರೆ ಒಂದ್ ಬಡಿಸೋ ಎಷ್ಟು ಚೆನ್ನಾಗಿ ಬಿಡಿಸಿದಾರಲ್ಲ, ಎಷ್ಟು ಪ್ರೀತಿ ನೋಡುವವ್ರಿಗೆ ಅನಿಸ್ಬೇಕದು. ಮತ್ತೆ ಬಡಿಸುವಾಗ ಹಿಂಗ್ ಬಗ್ತೀವಿ, ಕೂದ್ಲ ಏನಾಗ್ತದೆ, ಕೂದ್ಲು ಹಿಂಗೆ ಅದೇನ್ ಕಾಣಂಗಿಲ್ಲ, ಅದ್ ನೀಡ್ಕೊಳಂಗಿಲ್ಲ. ಯಾಕಂದ್ರೆ ಅಕ್ಕಂದ್ರಿಗೆ ನಾವು ಬೇರೆ ಮಾಡ್ಬೇಕಾಗಿತ್ತು ಆಕ್ಚುಲಿ ಕ್ಲಾಸ್, ಅಣ್ಣಂದ್ರೆ ಮುಂದೆನೆ ಮಾಡ್ತೀವಿ. ಯಾಕೆ ಹೆಚ್ಚು ಕಡಿಮೆ ಶಿಕ್ಷಣ ಕೊಡ್ಬೋದಲ್ಲ, ಅವ್ರಿಗೆ ಶಿಕ್ಷಣ ಕೊಡ್ಬೋದಲ್ವಾ. ಅವೆಲ್ಲ ಬಡಿಸುವಾಗ ಏನನ್ಸಂಗಿಲ್ಲ, ನೀಟ್ ಅನ್ಸಂಗಿಲ್ಲ. ಕೆಲವೊಮ್ಮೆ ಹಾಂಗ್ ಮಾಡಿದ್ರೆ ಕೂದ್ಲು, ಕೆಲವೊಮ್ಮೆ ಗಾಳಿ ಬಂತು ಕೂದ್ಲು ಉದುರು ಅಂತ ಅಭ್ಯಾಸ ಇದ್ರ ಹೋಗಿ ತಟ್ಟಿಗೆನೆ ಏನ್ ಬಿದ್ದಿರ್ತದೆ, ಕೂದ್ಲು ಬಿದ್ದೇ ಬಿಡ್ತದೆ. ಅದಕ್ಕೋಸ್ಕರ ಬಡಿಸುವಾಗ ನಾವ್ ಎಷ್ಟು ಮರ್ಯಾದಿತವಾಗಿರ್ತೀವಿ, ಎಷ್ಟು ನಯವಿನಯದಲ್ಲಿರ್ತೀವಿ. ಮತ್ತೆ ಕೆಲವರು ಬಡಿಸಿ ಊಟ ಮಾಡೋ ಸ್ವಲ್ಪ ಜಾಸ್ತಿ ಹೊತ್ತೇ ಇರ್ತದೆ, ಕೆಲವರು ಬೇಗ ಊಟ ಮಾಡಿಬಿಡ್ತಾರೆ. ಅವಾಗ ಇಲ್ಲಿ ಕುಂತವ್ರು ಎಲ್ಲರ ಕಡೆಗೆ ಹೆಂಗಿರ್ಬೇಕು, ಎಷ್ಟು ಅಟೆನ್ಷನ್ ಇರ್ಬೇಕು. ಬಡಿಸೋ ಕಲೆ, ಬಡಿಸೋ ಕಲೆ. ಇನ್ನೊಂದು ಬ್ರಹ್ಮಭೋಜನ ಮಾಡುವಾಗ ನೀವು ಈ ಕಡೆ ತಟ್ಟೆ ಇಡ್ಲಿಕ್ಕೆ ಚಾಲು ಮಾಡ್ಬಿಟ್ರೆ ಇಲ್ಲಿ ನಿಂತ್ರೆ ಎಲ್ಲ ತಟ್ಟೆ ಒಂದೇ ಲೈನ್ ಕಾಣಬೇಕು. ಲೋಟ ಯಾವಾಗ್ಲೂ ಎಡಬದಿಗೆ ಲೋಟ ಇಡಬೇಕು, ಲೋಟ ಯಾವಾಗ್ಲೂ ಎಡಬದಿ, ಅದ್ ಲೈನ್ ನೋಡಿದ್ರೆ ಒಂದೇ ಕಾಣ್ಬೇಕು ಪಂಕ್ತಿಯಲ್ಲಿ. ಆಮೇಲೆ ನಿಮ್ಗೆ ಇನ್ನು ಕೆಲವು ಬ್ರಾಹ್ಮಣರ ಊಟ ಹೆಂಗಿರ್ತದೆ, ಬಾಳೆ ಎಲೆ ಹಾಕಿದ್ರೆ ಉಪ್ಪು ಇಂಥದ್ದೇ ಕಡೆ ಹಾಕ್ಬೇಕು, ಚಟ್ನಿ ಇದೇ ಕಡೆಗೆ ಹಾಕ್ಬೇಕು, ಪಲ್ಯ ಬಾಳೆ ಎಲೆ ರೈಟ್ ಸೈಡ್ ಮೇಲ್ಭಾಗದಲ್ಲೇ ಪಲ್ಯ ಹಾಕ್ಬೇಕು, ಅನ್ನ ಇದೇ ಜಾಗಕ್ಕೆ ಹಾಕ್ಬೇಕಂತ ಸಿಸ್ಟಮೇ ಇದೆ ಅಲ್ವಾ. ಬಾಳೆ ಎಲೆ ಹಾಕುವಾಗ ಕೆಲವೇ ಬ್ರಹ್ಮಭೋಜನ ಬಡಿಸ್ತೀವಿ, ಆ ಅನ್ನ ಇದ್ರೆ ಅದ್ರ ಮೇಲೆ ಉಪ್ಪು ತಂದು ಹಾಕ್ತಾರೆ, ಈ ಕಡೆಯಿಂದ ಮತ್ತೊಂದು ಹಾಕ್ತಿವಿ, ಎಲ್ಲಾನು ಏನು ಸಿಸ್ಟಮೆಟಿಕಲ್ಲ. ಒಬ್ಬರ ತಟ್ಟೆಗೆ ನೀವು ಪಲ್ಯ ಒಂದು ಜಾಗಕ್ಕೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಎಲ್ಲರ ತಟ್ಟೆಗೂ ಸೇಮ್ ಜಾಗಕ್ಕೆ ಹಾಕ್ಬೇಕು. ನೋಡುವಾಗ ಅದ್ರಲ್ಲಿ ಏನಿರ್ಬೇಕು, ಶಿಸ್ತು ಸಹ ಬೇಕು. ಇದು ಬಡಿಸುವಂತ ಕಲೆಯಲ್ಲಿ. ಇನ್ನು ನೀವೆಲ್ಲ ಎಕ್ಸ್ಪರ್ಟ್ ಬಿಡ್ರಿ, ನಮ್ದೇನಿದೆ, ನೀವೆಲ್ಲ ಅದನ್ನ ಮಾಡಿ ಬಡಿಸಿ ತಿನ್ನಿಸಿ ಇರ್ತದೆ. ಆದ್ರೆ ಕೆಲವು ಸೂಕ್ಷ್ಮತೆ, ಇನ್ನು ಊಟ ಮಾಡೋ ಕಲೆ, ಅದು ಅಣ್ಣಂದ್ರೆ ಹೇಳ್ತಾರೆ ಹೇಳ್ರಿ. ಊಟ ಮಾಡೋ ಕಲೆ ಅಂದ್ರೆ ಹೇಗೆ, ಅದು ಕಲೆ ಅನಿಸ್ಕೊಳ್ಬೇಕು, ಚೆಲ್ಬಾರ್ದು, ಶಬ್ದ ಮಾಡಿ ಊಟ ಮಾಡಬಾರ್ದು, ಬಾಯಿ ಪಚ್ಚ 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 ಮಾಡ್ಕೊಂಡು ಊಟ ಮಾಡೋದಲ್ಲ, ಊಟ ಮಾಡೋಗ ಅವಸರ ಮಾಡಬಾರ್ದು. ಆಮೇಲೆ ಕೈಯಲ್ಲೆಲ್ಲ ಮಾಡ್ಕೊಂಡು ಹಿಂಗ್ ಮಾಡ್ಕೊಂಡು ಏನ್ ಮಾಡೋದಲ್ಲ, ಹಂಗ ಸುರಿದ್ರೆ ನೋಡುವಾಗ್ಲೂ ಸಹಿತ ನಮ್ಗೆಲ್ಲ ಸಣ್ಣದಿರುವಾಗ ಮಕ್ಕಳಿಗೆ ನಮ್ ತಂದೆ ಕಲಿಸಿದ್ ನೆನಪಾಗ್ತದೆ, ನಾವೆಲ್ಲ ಹಿಂಗೇನೆ ಕೈ ಬೆರಳಲ್ಲಿ ತುದಿ ಬೆರಳಲ್ಲಿ ಹಿಂಗ ಹಿಂಗೆ ಅದನ್ನ ಮಾಡಿ ಏನ್ ಮಾಡ್ತೀವಿ, ಹಿಂಗೆ ತುತ್ತು ಬಾಯಿಗಿಡ್ತೀವಲ್ಲ. ಕೆಲವ್ರು ಬಾಯಿಗಿಟ್ಟ ಮೇಲೆ ಒಂದ್ ಸ್ವಲ್ಪ ಒಳಗೆ ಹಿಂಗ್ ಮಾಡಿ ಇಡುವಂತ ಅಭ್ಯಾಸ ಇರ್ತದೆ, ಕೆಲವ್ರಿಗೆ ಉಂಡೆ ಮಾಡಿ ಹಿಂಗೆ ಬಿಸಾಡೋ ಅಭ್ಯಾಸ ಇರ್ತದೆ. ಅಂದ್ರೆ ನಿಮ್ಗೆ ನೀವೇ ವಿಚಾರ ಮಾಡ್ರಿ, ನಾನು ಹೇಗೆ ಊಟ ಮಾಡಿದ್ರೆ ಅದು ಊಟ ಮಾಡುವಂತ ಕಲೆ. ಮತ್ತಿನ್ನು ಡಾಕ್ಟರ್ಸ್ ಬೇಕಾದ್ರೆ ನಿಮ್ಗೆ ಹೇಳ್ಬಿಡ್ತಾರೆ, ಒಂದು ತುತ್ತಿಟ್ಟ ಮೇಲೆ ಎಷ್ಟು ಬಾರಿ ಜಗಿಬೇಕು ಅದನ್ನ, ಮೂವತ್ತೆರಡು ಸರಿಯಾ, ಮೂವತ್ತು ಸರಿಯಾ, ಮೂವತ್ತೆರಡು ಸರಿಯಾ, ನೀವು ಎಷ್ಟು ಜಗದು ಅದನ್ನ ಒಂದೊಮ್ಮೆ ಒಮ್ಮೊಮ್ಮೆ ಜಗಿವಾಗ್ಲೂ ಸಹಿತ ತಂದೆ ಸ್ಮೃತಿ ಇರ್ಬೇಕು ನಮ್ಗೆ. ಊಟದ ತಟ್ಟೆ ಮುಂದೆ ಕುಂತ ಕೂಡ್ಲೆ ಏನ್ ಯೋಚನೆ ಮಾಡ್ತೀರಿ, ಐಟಮ್ ನೆನಪ್ ಮಾಡ್ತೀರಾ, ತಟ್ಟೆ ಮುಂದೆ ಬಂದದ್ದೇ ತಡ ಕುಂತ ಕುಂತ ಊಟ ಮಾಡ್ಲಿಕ್ಕೆ ಚಾಲು ಮಾಡ್ಬಿಡ್ತಾರಲ್ಲ, ಒಂದ್ ನಿಮಿಷ ಏನ್ ಮಾಡ್ರಿ, ತಂದೆ ನೆನಪ್ ಮಾಡ್ರಿ, ಆ ಊಟವನ್ನ ತಂದೆಗೆ ಅರ್ಪಣೆ ಮಾಡ್ರಿ. ಅರ್ಪಿಸಿದ ಮೇಲೆ ನೀವು ಊಟ ಮಾಡಿದ್ರೆ ಅದು ಪ್ರಸಾದ. ಒಂದು ಸಣ್ಣ ಪ್ರಸಾದಕ್ಕೇನೆ ದೇವಾಲಯದಲ್ಲಿ ಇಷ್ಟು ಮಾನ್ಯತೆ ಕೊಡ್ತಾರೆ. ನೀವು ಇಡೀ ತಿನ್ನುವಂತ ಹೊಟ್ಟೆ ತುಂಬಾ ಪ್ರಸಾದ ತಿನ್ಬಿಟ್ರೆ ನಮ್ಗೆ ಎಷ್ಟು ಶಕ್ತಿ ಬರ್ಲಿಕ್ಕಿಲ್ಲ. ಆದ್ರೆ ತುತ್ತು ತುತ್ತಿಗೂ ಸಹಿತ ನಿಮಗೆ ಇದು ತಂದೆಯ ಭಂಡಾರದ ಪ್ರಸಾದ ಅನ್ನುವಂತ ಮನಸ್ಸಿನ ಸ್ಮೃತಿ, ಅಷ್ಟು ಪ್ರೀತಿಯಿಂದ ಖುಷಿಯಿಂದ ಏನ್ ಮಾಡ್ಬೇಕು, ಊಟ ಮಾಡಬೇಕು. ಅದು ಒಣರೊಟ್ಟಿ ಮತ್ತೆ ಕಾಳು ಇರ್ಬೋದು, ಅಥವಾ ಪಂಚಭಕ್ಷ ಪರಮಾನನು ಇರ್ಬೋದು, ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್. ಯಾವಾಗ ಅದನ್ನ ತಂದೆಯ ಪ್ರಸಾದ ಅಂತ ಹೇಳ್ಕೊಂಡು ಮನಸ್ಸಿನಿಂದ ಅದನ್ನ ಪರಿವರ್ತನೆ ಮಾಡಿ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಿದಾಗ ನಿಮಗೆ ಅದು ಹೇಗಿದ್ರು ಅದು ಪ್ರಿಯ ಅನಿಸ್ತದೆ. ಅದು ರುಚಿ ಇಲ್ಲ, ಇದು ತಿಂದ್ರೆ ಆಗುದಿಲ್ಲ, ಅದು ತಿಂದ್ರೆ ಏನಾಗ್ತದೆ ಬೆನ್ನೋವು ಬರ್ತದೆ, ಇದು ತಿಂದ್ರೆ ಗಂಟು ನೋವು ಬರ್ತದೆ, ನಿಮ್ ಮನಸ್ಸಿನ ಸಂಕಲ್ಪನೆ ಎಲ್ಲ ನೋವು ಬರುವಂಗ ಮಾಡ್ಬಿಡ್ತದೆ. ಒಂದು ವೇಳೆ ಅದು ಬರುವಂತದ್ದಿದ್ರೂ ಸಹ ನೀವು ಬಾಬನಿಗೆ ಅರ್ಪಣೆ ಮಾಡಿ ತಿನ್ನೋದ್ರಿಂದ ಏನಾಗ್ತದೆ, ಅದು ಶಕ್ತಿಯೇ ಬರ್ಬೇಕು ವಿನಃ ಖಂಡಿತ ತೊಂದರೆ ಆಗುದಿಲ್ಲ. ತಿನ್ನುವಾಗನೇ ಇದಾಗ್ತದೋ ಇಲ್ಲೋ ನನಗೆ ಶರೀರಕ್ಕೆ ಇದು ತೊಂದರೆ ಆಗ್ತದೋ ಏನು ತಿಂದ್ರೆ ಅಂತ ನೀವು ಇಂಥ ಸಂಕಲ್ಪ ತಿನ್ಬಿಟ್ರೆ ಅದು ಶರೀರಕ್ಕೆ ಏನಾಗುದಿಲ್ಲ, ಒಳ್ಳೆ ಇಫೆಕ್ಟ್ ಆಗುದಿಲ್ಲ. ಅದಕ್ಕೆ ಯಾವಾಗಲೂ ಮನಸ್ಸನ್ನ ಖುಷಿಯಲ್ಲಿಟ್ಕೊಂಡು ಬಾಬರವರ ಪ್ರಸಾದ ಅಂತ ತುತ್ತು ತುತ್ತಿಗೂ ತಂದೆ ನೆನಪಿನಲ್ಲಿ ತಿನ್ನುವಂಥದ್ದು ಬಹಳ ಮುಖ್ಯ. ಊಟ ಮಾಡುವಂತಹ ಕಲೆ, ಅತೀ ಹೊಟ್ಟೆ ತುಂಬಿವಷ್ಟು ಹಂಗ ಊಟ ಮಾಡಬಾರದು. ಹೇಳುವಾಗ ನಬ್ಬ ಹೆಚ್ಚಾಯ್ತಪ್ಪ ಅಂತ ಹಂಗೆ ಅನಿಸ್ಬಾರ್ದು. ಅಥವಾ ಇನ್ನೊಂದ್ ಸ್ವಲ್ಪ ಬೇಕಿತ್ತಪ್ಪ ಅಂತ ಅನಿಸಂಗ ಹೇಳ್ಬಾರ್ದು. ನಿಮಗೆ ಅದು ಸಾಕಂತದೆ. ಯಾವುದು ನೀವು ಆತ್ಮ, ನಾವು ಹೆಂಗ್ ಮಾತಾಡ್ತೀವಿ ಬಾಬನ್ ಜೊತೆ ಹೆಂಗ್ ಮಾತಾಡ್ತೀವಿ, ದೇಹ ಜೊತೆಗೂ ಮಾತಾಡ್ಲಿಕ್ಕೆ ಅಭ್ಯಾಸ ಇರಬೇಕು. ದೇಹ ಜೊತೆಗೇನೆ ಮಾತಾಡೋದು. ಎಲೆ ಕಾಲೆ, ಈಗ ನೀನೊಂದು ನಾಲ್ಕು ಮೇಲೆ ನಡೀತೀಯಲ್ವಾ ಅಂತ ಕೇಳ್ರಿ. ಅದು ಕೆಲವೊಮ್ಮೆ ಓಕೆ ಅಂತದೆ, ಕೆಲವೊಮ್ಮೆ ಅಲ್ಲ ಅಂತದೆ. ಅದು ಉತ್ತರ ಕೊಡ್ತದೆ. ಅದು ಕೊಡಂಗಿಲ್ವಾ? ಕೊಡ್ತದೆ. ಆಮೇಲೆ ನೀವು ಯಾವ್ದಾದ್ರು ಪ್ರಶ್ನೆ ಹಾಕೊಡ್ರಿ, ಇದಕ್ಕೇನೆ ಪ್ರಶ್ನೆ ಹಾಕ್ರಿ. ಈಗ ನಿಮ್ಮ ಹತ್ರನೇ ನೀವೇ ಕೇಳ್ಕೊಳ್ರಿ. ಈಗ ಹೊಟ್ಟೆನ ವಿಚಾರ ಮಾಡ್ರಿ, ನನಗೆ ಊಟ ಬೇಕಾ? ಈಗ ಬೇಡ, ಇನ್ನೊಂದು ಅರ್ಧ ಗಂಟೆ ಇಲ್ಲ, ಒಂದು ಗಂಟೆ ಬಿಟ್ಟು ಸಾಕು. ಉತ್ತರ ಸಿಗಂಗಿಲ್ವಾ? ಉತ್ತರ ಸಿಗ್ತದೆ. ಜಸ್ಟ್ ಒಂದ್ ಸೆಕೆಂಡ್, ನಾವು ಹೆಂಗೆ ಆತ್ಮಸ್ಮೃತಿ ತಂದೆ ಸ್ಮೃತಿ ಮಾಡ್ತೀವಿ, ಅದೇ ರೀತಿ ನಮ್ದು ಈ ಗಾಡಿಯನ್ನು ಸಹಿತ ಏನ್ ಮಾಡ್ಕೋಬೇಕು, ಮ್ಯಾನೇಜ್ ಮಾಡ್ಬೇಕಲ್ಲ. ಇದು ಕೊನೆಯ ಜನ್ಮದ ಈ ಶರೀರ ಚಲ್ಗೋಡ ಚಲ್ಲಂತ ನೀವು ಉತ್ಸಾಹದಿಂದ ಅದನ್ನ ಹುರಿದುಂಬಿಸ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕು, ವಿನಃ ಅದಕ್ಕೆ ಇಡೀ ದಿವಸ ಕಂಪ್ಲೇಂಟ್ ಮಾಡ್ತಾ ಇರ್ಬೇಡ್ರಿ. ನನ್ಗೆ ಅಲ್ಲಿ ಸೊಂಟ ನೋವು, ನನಗೆ ಕಾಲು ನೋವು, ನನಗೆ ತಲೆನೋವು, ಇದು ಎಂತ ಶರೀರಪ್ಪ ಅಂತ ಈ ಶರೀರಕ್ಕೆ ದೂರ್ಬೇಡ್ರಿ. ಇದು ಬಹಳ ವ್ಯಾಲ್ಯಬಲ್, ಯಾಕೆಂದ್ರೆ ಆತ್ಮ ಇಷ್ಟು ವ್ಯಾಲ್ಯಬಲ್ ಆತ್ಮ ಇಲ್ಲಿ ಇದೆ ಅಂತಂದ್ಮೇಲೆ ಈ ದೇವಾಲಯನು ಸಹ ಅಷ್ಟೇ ವ್ಯಾಲ್ಯ. ಇಷ್ಟರ ಗಟ್ಟಿದ್ದೀನಲ್ಲ, ಕುದುರೆಗೆ ನೀವು ಏನಾದ್ರು ಏಟ್ ಕೊಟ್ಬಿಟ್ರೆ ಅದು ಮುಂದೆ ಕೆಲಸನೇ ಮಾಡಂಗಿಲ್ಲ. ಅದಕ್ಕೆ ಅಂತ ಏನ್ ಮಾಡ್ತಾರೆ, ಅದನ್ನ ಬಾಲ ಎಲ್ಲ ಮುಟ್ಟಿ ಹಿಂಗ್ ಮಾಡಿ ಹುರಿದುಂಬಿಸ್ತಾರೆ. ಹುರಿದುಂಬಿಸ್ಕೊಳ್ಳೋ ಅದು ಒಳ್ಳೆ ಟಕ ಟಕ ಅಂತ ಒಳ್ಳಿಕ್ ಚಾಲು ಮಾಡ್ಬಿಡ್ತದೆ. ಅದೇ ರೀತಿ ವಾಮೆರ ಶರೀರ ಅಂತ ಹೇಳ್ಕೊಂಡು ಏನ್ ಮಾಡ್ಬೇಕು, ವಾಮೆರ ಗೋಡ ಅಂತ ಇದೊಂದು ಕುದುರೆ ಇದ್ದಂಗೆ ಅದಕ್ಕೆ ಒಳ್ಳೆ ಪ್ರೀತಿಯಿಂದ ಸಂಭಾಲೆ ಮಾಡ್ಬೇಕು. ಸಂಭಾಲೆ ಮಾಡ್ಬೇಕಾದ್ರೆ ಊಟನು ಸಹ ಅಷ್ಟೇ ಮುಖ್ಯ. ಅದಕ್ಕೋಸ್ಕರ ಹೇಗೆ ಅಡಿಗೆ ಮಾಡೋ ಕಲೆ, ಬಡಿಸೋ ಕಲೆ, ಊಟ ಮಾಡೋ ಕಲೆ, ಮತ್ತೆ ತಟ್ಟೆಗೆ ಹಾಕುವಾಗ ಜಸ್ಟ್ ಚೆಕ್ ಮಾಡ್ಕೊಳ್ರಿ, ಇಷ್ಟು ಬೇಕಲ್ವ ನನಗೆ, ಯಾವ್ದಕ್ಕೆ ಈ ಶರೀರಕ್ಕೆ ಬೇಕಲ್ಲ ಅಂತ ಒಮ್ಮೆ ಒಂದ್ ಸಂಕಲ್ಪ. ಸಾಕಂತಂದ ಕೂಡಲೇ ಹಿಂಗ್ ಮಾಡಿ. ಕೆಲವೊಮ್ಮೆ ನಾಲಿಗೆ ಏನ್ ಮಾಡ್ತದೆ, ಬೇಕು ಅಂತದೆ. ಹೊಟ್ಟೆ ಸಾಕಂತದೆ, ನಾಲಿಗೆ ಏನ್ ಮಾಡ್ತದೆ, ಬೇಡ ನೀ ಸ್ಟಾಪ್ ಮಾಡ್ರಿ. ಯಾಕೆಂದ್ರೆ ರುಚಿ ಜಾಸ್ತಿ ಇರ್ತದೆ ಆವಾಗ. ಇಲ್ಲಿ ತುಂಬಿದ್ರು ಹೊಟ್ಟೆ ಸಾಕಂತಂದ್ರು ಸಹಿತ ನಾಲಿಗೆಗೆ ವಶಪಟ್ಟು ಏನ್ ಮಾಡ್ಲಿಕ್ಕೆ ಚಾಲು ಮಾಡ್ತೀವಿ, ತಿನ್ಲಿಕ್ಕೆ ಚಾಲು ಮಾಡ್ತೀವಿ. ಅದು ಒಂದಕ್ಕೊಂದಾಗ್ಬಿಡ್ತದೆ ಕೊನೆಗೆ. ಅದಕ್ಕೋಸ್ಕರ ನೀವು ಪಂಚ ಇಂದ್ರಿಯಗಳನ್ನ ಸಹಿತ ಒಂದು ರೂಪದಲ್ಲಿ ಏನಿರ್ಬೇಕು, ನಮ್ಗೆ ಏಕಾಗ್ರತೆ ಬೇಕಲ್ವಾ, ಅದು ತಪ್ಪಿ ಕೆಲಸ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕೆಲವೊಮ್ಮೆ ಕೆಲವು ಆಹಾರ ಬಾಯಿಗೆ ಹಿತ, ಶರೀರಕ್ಕೆ ಅಹಿತ. ಯಾವ್ದು ಹೇಳ್ರಿ? ಒಳ್ಳೆ ಕರ್ದದ್ದು ಬೋಂಡ ಅದು ಇದೆಲ್ಲ ಬಾಯಿಗೆ ಬಹಳ ಹಿತ, ಆದ್ರೆ ಶರೀರಕ್ಕೆ ಅಹಿತ. ಕೆಲವು ಬಾಯಿಗೆ ಅಹಿತ ಆದ್ರೆ ಶರೀರಕ್ಕೆ ಹಿತ, ಯಾವ್ದು ಹೇಳ್ರಿ? ಹಾಗಲಕಾಯಿ ಕಹಿದ್ದು ಅಥವಾ ಕೆಲವು ಬೇವಿನ ಸೊಪ್ಪಿದ್ದು ಕಷಾಯ, ಕಷಾಯ ಮಾಡ್ತೀವಿ, ಕುಡಿಬೇಕು ಅದನ್ನ ತಿಂಗಳಿಗೊಮ್ಮೆ. ಆದ್ರೆ ಸರಿ ಕಹಿ ಔಷಧಿ ಒಂದು ಮೂರು ದಿವಸ ಬಿಡದೆ ಖಾಲಿ ಹೊಟ್ಟೆಗೆ ಏನ್ ಮಾಡ್ಬೇಕು, ಕುಡಿಬೇಕು. ಕೆಲವು ಕಷಾಯಗಳು ಹಿಂದಿನ ಹಳ್ಳಿಯಲ್ಲೆಲ್ಲ ಇರ್ತಿತ್ತು ನಮ್ಗೆ, ಅದೆಲ್ಲ ತಿಂದ್ರೆ ಹೊಟ್ಟೆನೇ ಬರ್ತಿರ್ಲಿಲ್ಲ. ಕೆಲವು ಗುಡ್ಡೆ ಬೆಟ್ಟದಲ್ಲಿ ಕಹಿ ಇದ್ದೊಂದು ಗಿಡ ಇದೆ, ಅದಕ್ಕೆ ಅದು ಏನಂತಾರೋ ಗೊತ್ತಿಲ್ಲ, ನಮ್ಮ ಭಾಷೆಯಲ್ಲಿ ಅಷ್ಟೇ ಗೊತ್ತು ನಮ್ಗೆ. ಅದರದ್ದು ಎಳೆಯ ಚಿಗುರ್ನಿಂದ ಜೀರಿಗೆ ಹಾಕಿ ಅರೆದು ಗುಳಿಗೆ ಮಾಡಿಡ್ತಿದ್ರು, ಹೊಟ್ಟೆ ನೋವು ಬಂದ್ರೆ ಅದನ್ನ ತಿನ್ಬೇಕಂತ. ಕಹಿ ಅಂದ್ರೆ ಕಹಿ, ನೀವು ಊಟ ಮಾಡಿದ್ರೆ ಸಾಯಂಕಾಲ ತರ್ಕೊಂಡು ಕಹಿ ಏನಾಗುದಿಲ್ಲ, ಹೋಗಂಗಿಲ್ಲ, ಅಷ್ಟು ಕಹಿ. ಆದ್ರೆ ದೇಹಕ್ಕೆ ಮಾತ್ರ ಅಷ್ಟೇ ಹಿತ. ನೀವು ಊಟ ಮಾಡುವಾಗ ಬರೀ ಬಾಯಿಗೆ ಹಿತ ಅಷ್ಟೇ ನೋಡಿ ಊಟ ಮಾಡೋದಲ್ಲ, ಅದು ಶರೀರಕ್ಕೆ ಏನಾಗಿರ್ತದೆ, ಹಿತ ಆಗಿರ್ತದಲ್ವಾ. ಅದಕ್ಕೋಸ್ಕರ ಊಟ ಮಾಡೋ ಕ್ರಿಯೆಯಲ್ಲಿ ಅದು ಅಲ್ಲ ಇದು ಅಲ್ಲ ಇದು ಹಾಗೆ ಹೀಗೆ ಅಥವಾ ನಮ್ಮ ಪಂಚ ಇಂದ್ರಿಯದ ಆಸೆಗೆ ಒಳಪಟ್ಟು ಏನಾದರೂ ತಿನ್ನೋದ್ರಲ್ಲಿ ಹೆಚ್ಚು ಕಡಿಮೆ ಆದರೆ ಅದು ದೇಹಕ್ಕೆ ಏನಾಗ್ತದೆ, ಹೆಚ್ಚು ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಅಡಿಗೆ ಮಾಡೋದು ಕಲೆ, ಬಡಿಸೋದು ಕಲೆ, ಊಟ ಮಾಡೋದು ಸಹ ಕಲೆ. ಮುಂದಿದ್ದು ಸರ್ವ ಪ್ರಕಾರದ ಶುದ್ಧತೆ ಮತ್ತು ಸ್ವಚ್ಛತೆಯ ಕಲೆ. ಸರ್ವ ಪ್ರಕಾರದ ಶುದ್ಧತೆ ಮತ್ತು ಸ್ವಚ್ಛತೆಯ ಕಲೆ. ಶುದ್ಧತೆ ಸ್ವಚ್ಛತೆ ಅಂತ ಅನ್ನುವಾಗ ಆಂತರಿಕ ಬಾಹ್ಯ ಎರಡೂ ಸಹ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಹಿಂದಿನವರೆಲ್ಲ ಮಡಿ 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 ಅಂತ ಮಾಡಿದ್ರಲ್ಲ, ಅದು ಆಕ್ಚುಲಿ ಮಡಿ ಅಂದ್ರೆ ಅದೊಂದು ಸ್ವಚ್ಛತೆಗೋಸ್ಕರನೇ ಬಂದದ್ದು, ಅದು ರೂಪ ಬೇರೆ ಪರಿವರ್ತನೆ ಆಗಿರ್ಬೋದು. ಮಡಿ ಅಂದ್ರೆ ಏನು, ಮಡಿಯಲ್ಲಿರುವುದಂತಂದ್ರೆ ಸ್ವಚ್ಛವಾಗಿರೋದು ಅಂತ ಅರ್ಥ. ಇನ್ನು ಒಳ್ಳೆ ಹರಕು ಮುರುಕು ಮಣ್ಣಿನ ಬಟ್ಟೆ ಉಟ್ಕೊಂಡು ನಾನು ಮಡಿ ಮಡಿ ಅಂತಂದ್ರೆ ಅದು ತಪ್ಪಾಗ್ತದಲ್ವಾ? ಆದರೆ ಮಡಿ ಅಂತಂದ್ರೆ ಸ್ವಚ್ಛತೆ, ಮಡಿ ಅಂದ್ರೆ ಸಾಯು. ಯಾವ್ದರಿಂದ? ಪೂರ್ತಿ ದೇಹ ಭಾವನೆಯಿಂದ, ದೇಹಾಭಿಮಾನದಿಂದ. ಸತ್ತು ಬಿಟ್ರೆ ನಾವು 100% ಏನಾಗಿರ್ತೀವಿ, ಸ್ವಚ್ಛಾಗಿರ್ತೀವಿ. ದೇಹಾಭಿಮಾನನೇ ನಮ್ಮ ಎಲ್ಲ ಸ್ವಚ್ಛತೆಯನ್ನ ಹಾಳು ಮಾಡಿಬಿಡ್ತದೆ. ದೇಹಾಭಿಮಾನ ಬಂತು, ಇಚ್ಛೆ ಬರ್ತದೆ, ಇಚ್ಛೆ ಸ್ವಚ್ಛತೆಯನ್ನ ಅಳಿಸಿ ಹಾಕ್ಬಿಡ್ತದೆ, ಇಚ್ಛೆ ಸ್ವಚ್ಛತೆಯನ್ನ ಅಳಿಸಿ ಹಾಕ್ಬಿಡ್ತದೆ. ಅದಕ್ಕೋಸ್ಕರ ನಾವು ಆಂತರಿಕ ಮಡಿ ಅಂದ್ರೆ ಆಂತರಿಕ ಸ್ವಚ್ಛತೆ ಅಂತಂದ್ರೆ ಪೂರ್ಣ ದೇಹಾಭಿಮಾನದಿಂದ ಸತ್ತಿರಬೇಕು. ಸ್ವಚ್ಛತೆ ಕೆಲವೊಮ್ಮೆ ನೋಡ್ರಿ ಹೊರಗಡೆ ಬಹಳ ನೀಟಾಗಿದ್ದೀವಿ, ಸ್ವಚ್ಛವಾಗಿದ್ದೀವಿ, ಒಳಗಡೆ ಎಷ್ಟೋ ವರ್ಷದ ಹಿಂದಿದ್ದೆಲ್ಲ ಹಳಸಿದ ವಿಚಾರ ಇಟ್ಕೊಂಡು ಕುಂತೀರಿ. ಹಳಸಿದ ವಿಚಾರ ನಿನ್ನೆದ್ದು ಉಳಿದಿದೆ ಅಂತಂದ್ರೆ ಏನರ್ಥ ಅದು? ನಿನ್ನೆದು ಮೊನ್ನೆದಂದ್ರೆ ಹಳಸಿದ್ದಾಯ್ತು. ಅದೇ ರೀತಿ ನಿನ್ನೆದು ಮೊನ್ನೆದು ಯಾವತ್ತಿದೋ ಹಳಸಿದ ವಿಚಾರ ತಲೆಯೊಳಗೆ ಇಟ್ಕೊಂಡ್ಬಿಟ್ರೆ ನಮ್ದು ಆಂತರಿಕ ಸ್ವಚ್ಛತೆ ಉಳಿಯಂಗಿಲ್ಲ. ನಿಮಗೆ ಅದು ಉದಾಹರಣೆ ಕೊಟ್ಟಿರ್ಬೇಕು, ನಾವು ಹಿಂದೆ ಜಸ್ಟ್ ಈಗೊಮ್ಮೆ ನೆನಪು ಮಾಡಿಸ್ತೀವಿ. ಒಮ್ಮೆ ಒಬ್ಬ ಗುರು ಇಬ್ರು ಶಿಷ್ಯರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಒಳ್ಳೆ ಮುಂದುವರಿಸ್ಬೇಕಂತ ಆಸೆ ಇಟ್ಕೊಂಡಿರ್ತಾನೆ. ಒಂದ್ ದಿವಸ ಗುರು ಮೇನ್ ಹೆಡ್ ಏನಿರ್ತಾನೆ, ಅವನು ಒಂದ್ ತಿಂಗಳ ಮಟ್ಟಿಗೆ ಬೇರೆ ಕಡೆ ಊರಿಗೆ ಹೋಗಿರ್ತಾನೆ ಪ್ರವಾಸಕ್ಕೆ. ಇಬ್ರು ಶಿಷ್ಯರು ಮಠವನ್ನ ನೋಡ್ಕೊಳ್ತಾ ಇರ್ತಾರೆ. ಒಂದಿನ ಇಬ್ರು ಶಿಷ್ಯರು ಭಿಕ್ಷೆ ಬೇಡಿ ಮತ್ತೆ ಮಠಕ್ಕೆ ವಾಪಸ್ ಹೋಗುವಾಗ ಒಂದು ನದಿ ದಾಟುವಂತ ಪರಿಸ್ಥಿತಿ ಇರ್ತದೆ. ನದಿ ದಡದಲ್ಲಿ ಒಬ್ಳು ಹೆಣ್ಮಗಳು, ನಾನು ದಾಟ್ಬೇಕಾಗಿತ್ತಲ್ಲ, ನೀರ್ ತುಂಬಿದಲ್ಲ, ನಾನು ಹೇಗೋಗ್ಲಿ, ಬಹಳ ಅರ್ಜೆಂಟ್ ಆ ಕಡೆ ಹೋಗ್ಲೇಬೇಕಂತ ಚಡಪಡಿಸ್ತಿದ್ಲು. ಅಷ್ಟೊತ್ತಿಗೆ ಒಬ್ಬ ಶಿಷ್ಯ ನೋಡ್ತಾನೆ, ಛೆ ಇವಳಿಗೆ ಎಷ್ಟು ಹೋಗ್ಬೇಕಂತ ಇದೆ ಆ ಕಡೆ, ಹೋಗ್ಲಿಕ್ಕೆ ದಾಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಾನ್ ದಾಟಿಸ್ತೀನಿ, ನೀನ್ ಏನ್ ಮಾಡು, ಇಲ್ಲಿ ನನ್ಗೆ ಹೆಗಲ ಮೇಲೆ ಕೂತ್ಕೊಂಡು ನಾನು ನಿನ್ಗೆ ದಾಟಿಸಿ ಬಿಡ್ತೀನಿ ಅಂತ ಹೇಳ್ಕೊಂಡು ಅವಳನ್ನ ಹೆಗಲ ಮೇಲೆ ಕೂರಿಸಿ ಇವನೇನ್ ಮಾಡ್ತಾನೆ ಆ ಕಡೆ ದಾಟಿಸಿ ಬಿಡ್ತಾನೆ. ಇನ್ನೊಬ್ಬ ಶಿಷ್ಯ ಹಾಗೇನೆ ದಾಟ್ಕೊಂಡು ಹೋಗ್ತಾನೆ. ಈ ಇನ್ನೊಬ್ಬ ಶಿಷ್ಯ ಏನ್ ಮಾಡ್ತಾನೆ ನೋಡ್ತಾನೆ, ಅಲ್ಲ ನಮ್ಮ ಗುರುಗಳು ಹೆಣ್ಮಕ್ಳ ಮುಖ ಸಹಿತ ನೋಡಬಾರ್ದಂತಂದರೆ ಇವ ನೋಡ್ರಿ ಏನ್ ಮಾಡಿದ, ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗ್ಬಿಟ್ಟಲ್ಲ, ತಡಿ ನಮ್ಮ ಗುರು ಬರ್ಲಿ ಊರಿಂದ, ನಾನು ಮೊದ್ಲು ಏನ್ ಮಾಡ್ಬೇಕು ಗುರುವಿಗೆ ಈ ರಿಪೋರ್ಟ್ ಅನ್ನ ಕೊಡ್ಬೇಕು ಅಂತ ಹೊತ್ತವನಿಗೆ ಪಾಪ ಯಾವ ಹೆಣ್ಮಗಳು ಅನ್ನೋಂತ ಸಂಕಲ್ಪನೂ ಇಲ್ಲದೆ ಒಂದು ಉಪಕಾರ ಮಾಡ್ಬೇಕು, ಬಹಳ ಅರ್ಜೆಂಟ್ ಇಲ್ಲರಿಗೆ ಸಹಾಯ ಮಾಡ್ಬೇಕನ್ನುವಂತಹ ಆ ಉದ್ದೇಶದಿಂದ ಅವನ ಆಚೆ ತಾಡ್ಸಿದ. ಆದ್ರೆ ನೋಡಿದವನ ಕಣ್ಣು ಬೇರೆ ದೃಷ್ಟಿಯಿಂದ ನೋಡ್ತು. ಆಮೇಲೆ ಪ್ರತಿದಿನ ನೆನಪು ಮಾಡ್ಕೊಳ್ತಿದ್ದ, ಗುರು ಈಗ ಮರಿಬಾರ್ದಲ್ಲ, ಗುರು ಬಂದ್ರೆ ನಾನು ಈ ಮಾತನ್ನ ಹೇಳ್ಬೇಕು, ಗುರು ಬಂದ್ರೆ ಈ ಮಾತನ್ನ ಹೇಳ್ಬೇಕು, ಗುರು ಬಂದ್ರೆ ಈ ಮಾತನ್ನ ಹೇಳ್ಬೇಕಂತ ಪ್ರತಿದಿನ ನೆನಪು ಮಾಡ್ಕೊಳ್ತಿದ್ದ. ಆಮೇಲೆ ಒಂದ್ ತಿಂಗಳಾದ್ಮೇಲೆ ಗುರು ಬಂದ ಕೂಡಲೇ ಮೊದ್ಲು ರಿಪೋರ್ಟ್ ಒಂದಿದ್ದು, ಗುರುಗಳೇ ಎಂಥ ಒಂದು ತಪ್ಪಾಗ್ಬಿಟ್ಟಿದೆ, ನೀವು ನೋಡಿ ನಮ್ಗೆ ಇಷ್ಟು ಚೆನ್ನಾಗಿಲ್ಲ ಶಿಕ್ಷಣ ಕೊಟ್ಟೆಲ್ಲ ಮಾಡಿದಿರಿ, ಆದ್ರೆ ಇವನು ಮಾತ್ರ ಈ ರೀತಿ ಮಾಡ್ಬಿಟ್ಟ ಅಂತ ಹೇಳ್ಕೊಂಡು ಗುರುವಿಗೆ ರಿಪೋರ್ಟ್ ಕೊಡ್ತಾನೆ. ಗುರು ಅದನ್ನ ಸಮಾಧಾನದಲ್ಲಿ ಸ್ವೀಕಾರ ಮಾಡ್ತಾನೆ, ಅವನ್ ನೋಡೋಣ ಅಂತ ಹೇಳ್ಕೊಂಡು, ಯಾಕೆಂದ್ರೆ ಅವನ ಬಗ್ಗೆನ ವಿಶ್ವಾಸ ಇತ್ತಲ್ಲ ಇವನಿಗೆ. ಆಮೇಲೆ ಕರೆದು ಕೇಳ್ತಾನೆ, ಏನಪ್ಪ ನೀನು ಇಷ್ಟು ಸಮಯದ ಹಿಂದೆ ಈ ರೀತಿ ಮಾಡಿದಿ ಅಂತೆಲ್ಲ. ಅವನಿಗೆ ನೆನಪೇ ಇರಂಗಿಲ್ಲ. ಯಾರಿಗೆ? ಇನ್ನೊಬ್ಬ ಶಿಷ್ಯನಿಗೆ ನೆನಪೇ ಇಲ್ಲ. ಯಾವಾಗ ಎಲ್ಲಿ ನಾನು ಅಂತ ಅವನು ಯೋಚನೆ ಮಾಡ್ಲಿಕ್ಕೆ ಚಾಲು ಮಾಡ್ತಾನೆ. ಗುರಿ ಗೊತ್ತಾಗ್ಬಿಡ್ತು, ಒಂದ್ ವೇಳೆ ಇವನ ಮನಸ್ಸಲ್ಲಿ ಏನಾದ್ರೂ ಕೆಟ್ಟ ವಿಚಾರ ಇಟ್ಕೊಂಡು ಹೊತ್ತದಾದ್ರೆ ಅವನಿಗೆ ಅದು ಅವನ ಮುಖ ನೋಡಿದ ಕೂಡಲೇ ಗೊತ್ತಾಗ್ಬಿಡ್ತಿತ್ತಲ್ಲ. ಕೊನೆಗೆ ಗುರು ಏನ್ ನಿರ್ಣಯ ಕೊಡ್ತಾನಂತಂದ್ರೆ, ಅವಳನ್ನ ಹೊತ್ತವನು ನೀನಲ್ಲ, ಒಂದು ತಿಂಗಳಿಂದ ತಲೆಯೊಳಗೆ ಹೊತ್ತವನು ನೀನು ಅಂತ. ಯಾರು ನೋಡಿದವನು ದಿನಾ ಹೇಳ್ಬೇಕಲ್ಲ 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 ಅಂತ ಒಂದು ತಿಂಗಳಿಂದ ಆ ವಿಚಾರವನ್ನ ತಲೆಯೊಳಗೆ ಹೊತ್ತದ್ಯಾರು? ಇವನು ಅವನು ನಿಜವಾಗಿ ಹೊತ್ತದಾದ್ರೂ ವಿಚಾರದಲ್ಲಿ ಹೊತ್ತಿರ್ಲಲ್ಲ, ಒಳಗೆ ಆಂತರಿಕವಾಗಿ ಸ್ವಚ್ಛತೆ ಇತ್ತಲ್ಲ ಅವನ ಹತ್ರ. ಇವನು ಆ ಕೆಲಸ ಮಾಡಿಲ್ಲ, ಆದ್ರೆ ವಿಚಾರ ಏನಿದೆ ಅಸ್ವಚ್ಛ ಇದೆ. ಈಗ ನೀವೇ ವಿಚಾರ ಮಾಡ್ರಿ, ಯಾರು ಸ್ವಚ್ಛ? ಅದಕ್ಕೋಸ್ಕರ ಯಾವಾಗ್ಲೂ ಆಂತರಿಕ ಸ್ವಚ್ಛತೆ ಅಂದ್ರೆ ಅದಕ್ಕೆ ದಿನಾ ತಂದೆ ನಮ್ಗೊಂದು ಮಾತು ಹೇಳ್ತಾರೆ, ದಿನಾ ಚಾಟ್ ಬರೀರಿ, ಆ ದಿನದ ಅಕೌಂಟ್ ಅನ್ನ ಆ ದಿನನೇ ಕ್ಲೋಸ್ ಮಾಡ್ರಿ. ಆ ದಿನದ ತಪ್ಪೋ ಒಪ್ಪೋ ಏನೋ, ಬಾಬಾ ನೋಡಪ್ಪ ಇಂತ ತಪ್ಪಾಗಿದೆ ಹೇಳ್ಬಿಡಿ ಬಾಬಾನ ಹತ್ರ, ಇದ್ದದನ್ನ ಇದ್ದಂಗೆ ಪೂರ್ತಿ ಒಪ್ಪಿಸಿರಿ, ಮರು ದಿವಸ ಫ್ರೆಶ್ ಆಗ್ಬೇಡಿ. ಇವತ್ ನಾನು ಹೊಸತಾಗಿ ನಾಟಕದಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಬಂದಿದ್ದೀನಿ, ಹೊಸತಾಗಿ ಇವತ್ತೇ ನಾನು ಈ ಬಂದದಿ ಜಗತ್ತಿಗೆ, ನಂಗೆ ನಿನ್ನೆದು ಮೊನ್ನೆದೆಲ್ಲ ನನ್ಗೆ ಗೊತ್ತಿಲ್ಲ. ಅಷ್ಟು ಫ್ರೆಶ್ ಆಗಿ ನಮ್ಮನ್ನ ದಿನ ದಿನ ನಮಗೆ ಹೊಸ ದಿನ ಅಲ್ವಾ, ವರ್ಷ ವರ್ಷ ಹೋದಾಗ ಹೊಸ ವರ್ಷ ಅಲ್ಲ, ಸಂಗಮ ಯುಗದಲ್ಲಿ ಪ್ರತಿ ದಿನನೂ ಹೊಸ ದಿನ, ಪ್ರತಿ ಕ್ಷಣನೂ ಸಹ ನಮಗೆ ಹೊಸ ಕ್ಷಣ. ಭಾವನ ಜ್ಞಾನ ಇಷ್ಟು ನಮ್ಗೆ ಜೀವನದಲ್ಲಿ ನವೀನತೆಯನ್ನ ತುಂಬಿಸಿದೆ ಅಲ್ವಾ. ಅದಕ್ಕೆ ಯಾವಾಗಲೂ ಆಂತರಿಕವಾಗಿ ನಾವು ಸ್ವಚ್ಛವಾಗಿರಬೇಕು. ಕೆಲವೇ ತಪ್ಪಾಗ್ತದೆ,
ಯಾಕೆಂದ್ರೆ ಇಷ್ಟು ಸಮಯ ದೇಹಾಭಿಮಾನದಲ್ಲಿ ನಾವು ಬಂದವರು ಈಗ ಒಮ್ಮೆಲೆ 100% ಆತ್ಮಾಭಿಮಾನಿಯ? ಕೆಲವೇ ದೇಹಾಭಿಮಾನ ಬಂದು ಹೆಚ್ಚು ಕಡಿಮೆ ಆಗ್ತದೆ, ಕೂಡಲೇ ಫ್ರೆಶ್ ಆಗ್ಬಿಡ್ರಿ ಮತ್ತೆ. ಅಯ್ಯೋ ಇಂಥ ತಪ್ಪಾಯ್ತಲ್ಲ ತಪ್ಪಾಯ್ತಲ್ಲ ತಪ್ಪಾಯ್ತಲ್ಲ, ಅದನ್ನು ಏನ್ ಮಾಡ್ಲಿಕ್ಕೆ ಹೋಗ್ಬಾರ್ದು? ಅತ್ತಿ ಭಾರತ್ ತಗೊಳ್ಲಿಕ್ಕೆ ಹೋಗ, ತಪ್ಪಾಯ್ತಂತ ಗೊತ್ತಾಯ್ತಲ್ವಾ? ಸಾರಿ ಬಾಬಾ ಅಂತ ತಂದೆಗೆ ಅದನ್ನ ಮನಃಪೂರ್ವಕ ಒಪ್ಪಿಸಿ ಶಕ್ತಿ ಪಡ್ಕೊಳ್ರಿ, ಮುಂದಕ್ಕೆ ಅಂತ ತಪ್ಪಾಗದಂಗೆ ಎಚ್ಚರಿಕೆ ತಗೊಳ್ಳೋಣ. ಅದಕ್ಕೋಸ್ಕರ ಆಂತರಿಕವಾಗಿ ನಮ್ಮ ಮಾನಸಿಕವಾದಂತ ಒಂದು ಪವಿತ್ರತೆ ಏನಿದೆ, ಶುದ್ಧತೆ ಏನಿದೆ, ಇದು ಶುದ್ಧತೆ ಮತ್ತು ಸ್ವಚ್ಛತೆಯಲ್ಲಿ ಮೊದಲು ಬರ್ತದೆ. ಇದು ಈ ಜ್ಞಾನವನ್ನ ಪ್ರತಿದಿನ ಜ್ಞಾನಾರ್ಜನೆ ಮಾಡೋರಿಗೆ ಮಾತ್ರ ಆಂತರಿಕ ಸ್ವಚ್ಛತೆಯ ಅನುಭವ ಇರ್ತದೆ. ಒಂದು ಏನಾರು ನೆಗೆಟಿವ್ ವಿಚಾರ ಬಂದ್ರೆ ನಮ್ಗೆ ಕೂಡ್ಲೇ ಗೊತ್ತಾಗುದಿಲ್ವಾ? ಛೇ ಇದು ಸರಿಯಲ್ಲ, ಇದು ಕೂಡ್ಲೇ ನಿಮಗೆ ಮತ್ತೊಬ್ಬರು ಬುದ್ಧಿ ಹೇಳೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಇಷ್ಟು ಭಾವನೆ ಶಿಕ್ಷಣ ನಮ್ಮನ್ನ ಪರಿಣಿತ ಮಾಡಿಬಿಟ್ಟಿದೆ. ಯಾರು ಎಂತ ದೊಡ್ಡ ಪಂಡಿತರು ಬೇಕಾದ್ರೆ ಸಭೆಯಲ್ಲಿ ಮಾತಾಡ್ಲಿ, ಓ ಇವರು ತಪ್ಪಿದ್ರು, ಇದು ಸರಿಯಲ್ಲ, ಇದು ಸರಿ, ನಮ್ಗೆ ಗೊತ್ತಾಗ್ತದಿಲ್ಲ ವಿಚಾರ. ಅದಕ್ಕೋಸ್ಕರ ಆಂತರಿಕವಾಗಿ ನಾವು ಎಷ್ಟು ಸ್ವಚ್ಛ ಇರ್ತೀವಿ ಆವಾಗ ಬಹಿರ್ಮುಖವಾಗಿ ಸಹಿತ ಆಟೋಮೆಟಿಕ್ ಏನಾಗ್ತದೆ, ಸ್ವಚ್ಛತೆ ಬಂದೇ ಬರ್ತದೆ. ಆದ್ರೆ ಬಹಿರ್ಮುಖವಾಗಿ ಸ್ವಚ್ಛ ಅಂದ್ರೆ ಎಷ್ಟು ನಾವು ಸಿಂಪಲ್ ಇರ್ತೀವೋ ಅಷ್ಟು ನಾವು ಸ್ವಚ್ಛ ಇರ್ತೀವಿ ಅಂತ ಅರ್ಥ. ಬಾಹ್ಯವಾಗಿ ಹೆಂಗಿರ್ಬೇಕು? ಬಿ ಸಿಂಪಲ್ ಅಂಡ್ ಬಿ ಸ್ಯಾಂಪಲ್. ನಾವು ಸಿಂಪಲ್ ಆಗಿದ್ರೇನೆ ನಾಲ್ಕು ಜನರಿಗೆ ಸ್ಯಾಂಪಲ್ ಆಗಿರ್ತೀವಿ. ಅದಕ್ಕೆ ಬಾಬರವರು ನಮಗೆ ಬಾಹ್ಯವಾಗಿ ಎಷ್ಟು ಸಿಂಪಲ್ ಇರ್ಬೇಕು, ಆದ್ರೆ ಆ ಸಿಂಪಲ್ ಅಲ್ಲಿ ಒಂದು ಚಂದ ಇದೆ ಅಲ್ವಾ? ನಮ್ಮ ಒರಿಜಿನಲ್, ನಮ್ಮ ಒರಿಜಿನಲ್ ಚಂದ ಎಲ್ಲಿಗೂ ಹೋಗಂಗಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನದ್ದೇ ಆದಂತ ಒಂದು ಸೌಂದರ್ಯ ಇದ್ದೇ ಇದೆ, ಅದನ್ನ ಬೆಳೆಸ್ಕೊಳ್ಳೋಣ. ಆರ್ಟಿಫಿಷಿಯಲ್ ಆಗಿ ಎಷ್ಟೋ ನಾನು ಚಂದ ಕಾಣ್ಬೇಕಂತ, ಬಾಹ್ಯ ಚಂದ ಕಾಣ್ಬೇಕು, ಸ್ವಚ್ಛ ಕಾಣ್ಬೇಕಂತ ನಾವು ಬೇರೆ ಏನು ಹಾಕೊಳ್ತೀವಲ್ವಾ, ಎಷ್ಟೇ ಏನ್ ಧರಿಸ್ತೀವಲ್ವಾ, ಅದು ನಮ್ಗೆ ಇದ್ದ ಸ್ವಚ್ಛತೆಯನ್ನು ಏನ್ ಮಾಡ್ಬಿಡ್ತದೆ, ಹಾಳು ಮಾಡ್ಬಿಡ್ತದೆ. ಅದಕ್ಕೆ ಆಂತರಿಕವಾಗಿ ಸ್ವಚ್ಛ ಇರೋಣ, ಅದರ ಜೊತೆಗೆ ಬಾಹ್ಯವಾಗಿ ಸಹ ಸ್ವಚ್ಛತೆ ಇರ್ಬೇಕು. ಅದಕ್ಕೇನೆ ಬಾಬಾ ಬಿಡಿ ಬಟ್ಟೆ ತೊಡಿಸ್ತಾರೆ. ನಾವೇನ್ ಮಾಡ್ತೀವಿ, ಏ ಬೆಡ್ಶೀಟು ಲೈಟ್ ಕಲರ್ ಬೇಡ, ಸ್ವಲ್ಪ ಡಾರ್ಕ್ ಕಲರ್ ಇರ್ಲಿ, ಮಣ್ಣಾದ್ರೆ ಗೊತ್ತಾಗಂಗಿಲ್ಲ ಅಂತೀವಿ. ನಾವೇನಂತೀವಿ, ನೀವು ವೈಟ್ ಬೆಡ್ಶೀಟ್ ಹಾಕೊಳ್ಳಿ, ಮಣ್ಣಾದ್ರೆ ಕ್ಲೀನ್ ಮಾಡಲ್ಲ, ಮತ್ತೆ ಆ ಮಣ್ಣಲ್ಲಿ ಮಲ್ಕೊಂಡೆ ನೀನು ಮಲ್ಕೊಣವ. ಎಷ್ಟು ನಿಮ್ ಸ್ವಚ್ಛತೆಯ ಸೂಚನೆಗೋಸ್ಕರನೇ ಬಾಬಾ ಏನ್ ಕೊಟ್ಬಿಟ್ರು ನಮ್ಗೆ, ವೈಟ್ ಡ್ರೆಸ್ ಕೊಟ್ಬಿಟ್ರು. ವೈಟ್ ಡ್ರೆಸ್ ಉಟ್ಟ ಮೇಲೆ ನಾವು ಇದನ್ನು ಸ್ವಚ್ಛ ಇಟ್ಕೊಳ್ಳೇಬೇಕಲ್ವಾ? ಬಾಹ್ಯವಾಗಿ ಹೆಂಗಿರ್ಲೇಬೇಕು, ಸ್ವಚ್ಛ ಇರ್ಲೇಬೇಕು. ಬಿಳಿ ಡ್ರೆಸ್ ಹಾಕಿದ ಮೇಲೆ ಒಂದಿಷ್ಟು ಕಲೆ ಇದ್ರೆ ಸಾಕು, ಅದು ಎದ್ದು ಕಾಣ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ನಮ್ದು ತಪ್ಪು ಕೂಡ್ಲೇ ಎದ್ದು ಕಾಣ್ಬೇಕಾದ್ರೆ ಮೊದ್ಲು ನಮ್ಮನ್ನ ಹೆಂಗಿಡ್ಕೋಬೇಕು, ನಾವು ಸ್ವಚ್ಛವಾಗಿ ಇಟ್ಕೊಳ್ಲಿಕ್ಕೆ ನೋಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ವೈಟಿಗೆ ಮಾನ್ಯತೆ ಕೊಟ್ಟದ್ದೇ ಯಾವುದಕ್ಕೋಸ್ಕರ, ಸ್ವಚ್ಛತೆಯ ಉದ್ದೇಶದಿಂದ. ಇನ್ನು ಬಿಳಿ ಡ್ರೆಸ್ ಅಂತಂದ ಕೂಡಲೇ ಇವರೆಲ್ಲ ತ್ಯಾಗ ಮಾಡಿಸಿ ಬಿಡ್ತಾರೆ, ಸಂಸಾರದಿಂದ ಬಿಡಿಸಿ ಬಿಡ್ತಾರೆ, ವಸ್ತು ಒಡವೆ ಎಲ್ಲವನ್ನು ಸಹಿತ ತೆಗೆಸಿ ಬಿಡ್ತಾರೆ ಅಂತ ಹಂಗಲ್ಲ. ನಾವ್ ಎಷ್ಟು ಸಿಂಪಲ್ ಇರ್ತೀವೋ ಅದೇ ನಮಗೆ ರಕ್ಷಣೆ, ಅದು ಮುಂದಿನ ಕಲೆಯಲ್ಲಿ ಬರ್ತದೆ. ಆದ್ರಿಂದ ಆಂತರಿಕ ಮತ್ತು ಬಾಹ್ಯ, ಸ್ವಚ್ಛತೆ ಮತ್ತೆ ಶುದ್ಧತೆಯ ಕಲೆ, ಇವೆಲ್ಲ ನಮ್ಗೆ ಜ್ಞಾನ ತಿಳ್ಕೊಂಡ್ಬಿಟ್ರೆ ಇದು ಹೇಗಿರುದಪ್ಪ ಅಂತ ನೀವು ಯೋಚನೆ ಮಾಡೋದೇ ಬೇಡ. ಇವೆಲ್ಲ ಕಲೆಗಳು ಆಟೋಮೆಟಿಕ್ ಏನಾಗ್ತದೆ ರಾಜಯೋಗದಿಂದ ನಮ್ಮಲ್ಲಿ ಜಾಗೃತ ಆಗ್ತದೆ. ಇನ್ನು ಮುಂದಿದ್ದು ಎಷ್ಟಾಯ್ತು ಈಗ, 11 ಆಯ್ತಾ? ಇದೀಗ 12ನೇದು, ಅಂದ್ರೆ ಇವತ್ತು ಮೂರು ಕಲೆ ಆಯ್ತಲ್ವಾ. ಈಗ ಒಂದನೇದು ಯಾವ್ದು, ಅಡಿಗೆ ಮಾಡುವ, ಬಡಿಸುವ ಮತ್ತು ಊಟ ಮಾಡುವ ಕಲೆ, ಆಂತರಿಕ ಬಾಹ್ಯ ಸ್ವಚ್ಛತೆ ಮತ್ತು ಶುದ್ಧತೆ ಕಲೆ, ವಿಚಾರ ಮಾಡುವ ಮತ್ತು ನಿರ್ಣಯ ಮಾಡುವ ಕಲೆ. ಈಗ ಮುಂದಿದ್ದು ಬರೀ ಸೇವೆ ಮಾಡುವ ಮತ್ತು ಕಲ್ಯಾಣ ಮಾಡುವ ಕಲೆ, ಸೇವೆ ಮಾಡುವ ಮತ್ತು ಕಲ್ಯಾಣ ಮಾಡುವ ಕಲೆ. ಸೇವೆ ಮಾಡೋದು ಮತ್ತೆ ಕಲ್ಯಾಣ ಮಾಡೋದು. ಸೇವೆ ಅಂತಂದ್ರೆ ಏನು? ಹೆಲ್ಪ್, ಸಹಾಯ. ಅನೇಕ ಸೇವಾ ಸಂಸ್ಥೆಗಳಿವೆ, ಆ ಸೇವಾ ಸಂಸ್ಥೆಗಳಿಗೂ ಈಶ್ವರ ವಿಶ್ವವಿದ್ಯಾಲಯ ಒಂದು ಸೇವಾ ಸಂಸ್ಥೆ, ಈ ಸೇವಾ ಸಂಸ್ಥೆಗೆ ಏನ್ ವ್ಯತ್ಯಾಸ ಇದೆ, ನಿಮ್ಗೇನು ಡಿಫ್ರೆನ್ಸ್ ಅನ್ಸಿದ? ಸೂಕ್ಷ್ಮವಾಗಿ ಅಥವಾ ಅಲ್ಲಿ ದೇಹಕ್ಕೆ ಬೇಕಾಗುವಂತಹ ಅನುಕೂಲತೆಗಳ ಬಗ್ಗೆ ವ್ಯವಸ್ಥೆ ಮಾಡ್ತಾರೆ. ಎಲ್ಲ ಸಂಘ ಸಂಸ್ಥೆಯಲ್ಲಿ ಅಷ್ಟೇ. ಒಂದು ಬಸ್ ಸ್ಟ್ಯಾಂಡ್ ಕಟ್ಸಿದ್ರು, ಬಸ್ ಸ್ಟ್ಯಾಂಡ್ ಯಾಕೆ, ಈ ದೇಹಕ್ಕೆ ಬಿಸಿಲು ತಾಗ್ಬಾರ್ದು, ಈ ದೇಹಕ್ಕೆ ಮಳೆ ತಾಗ್ಬಾರ್ದು, ಈ ದೇಹ ನಿಂತು ನಿನ್ ಸುಸ್ತಾಗ್ದು, ಅದಕ್ಕೆ ಏನ್ ಮಾಡ್ಬೇಕು, ಕೂತ್ಕೋಬೇಕು. ಬಸ್ ಸ್ಟ್ಯಾಂಡ್ ಕಟ್ಸಿದ್ರು, ಬಾವಿ ತೋರಿಸಿದ್ರು, ರೋಡ್ ಮಾಡಿಸಿದ್ರು, ಮತ್ತೆ ಇನ್ನೇನು ಹಾಸ್ಪಿಟಲ್ ಏನೇ ಮಾಡಲಿ ಎಲ್ಲಾ ಸೇವೆನು ಅವರು ಮಾಡುವಂಥದ್ದು ದೇಹಕ್ಕೆ ಸಂಬಂಧಿಸಿರುವುದು. ಈಶ್ವರಿ ವಿಶ್ವವಿದ್ಯಾಲಯ ಇಲ್ಲಿ ಆತ್ಮಕ್ಕೆ ಸಂಬಂಧಿಸಿರುವಂತ ಸೇವೆ ಮಾಡುವಂತ ಸಂಸ್ಥೆ ಇಡೀ ಜಗತ್ತಿನಲ್ಲಿ ಏಕೈಕ ಇದು ಒಂದೇ. ಆತ್ಮಕ್ಕೆ ಸಂಬಂಧಿಸಿ ನಾ ಭಿಕ್ಷುಕರು ಬಂದ ಕೂಡಲೇ ಹಣ ಇಡ್ಕೊಂಡು ಒಬ್ಬರೊಬ್ಬರಿಗೆ ಹಾಕ್ತಾ ಕುತ್ಕೊಳ್ಳಂಗಿಲ್ಲ, ಕುತ್ಕೊಳ್ತೀವ ಏನ್ರಿ ನಿಮ್ಗೆ ಅಷ್ಟು ದಯಕರುಣೆ ಇರ್ಲಿ ಏನ್ರಿ ಅಂತ ಕೆಲವು ಪ್ರಶ್ನೆ ಹಾಕ್ಬೋದು. ಇನ್ನ ಅವರಿಗೆ ದುಡ್ಡಿಲಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿ ಇದ್ರೆ ಬೇಕಾದ್ರೆ ಒಂದೆರಡು ರೊಟ್ಟಿ ಕೊಡ್ರಿ ಬೇಡ ಅನ್ನಂಗಿಲ್ಲ, ಬೇಕಾದ್ರೆ ಒಂದು ತನ್ನ ಕೊಡ್ರಿ ಬೇಡ ಅನ್ನಂಗಿಲ್ಲ. ಆದರೆ ನಾವು ಬರುವಂತ ಭಿಕ್ಷುಕರಿಗೆ ಏನಾರ ಹಣ ಕೊಟ್ಬಿಟ್ರೆ ಅವ್ರು ಏನ್ ಮಾಡ್ತಾರ ಹಣವನ್ನ, ಅವ್ರ ಹೊಟ್ಟೆಗೆನೇ ಅದನ್ನ ತಿಂತಾರಂತ ಏನ್ ಗ್ಯಾರಂಟಿ ಗೊತ್ತು? ಹೋಗಿ ಅವರು ಕುಡಿಬಹುದು, ಬೀಡಿ ಸಿಗರೇಟ್ ಸೇದ್ಬಹುದು, ಅವರು ಮಾಡುವಂತ ಪಾಪ ಕರ್ಮ ಅದರ ಕಮಿಷನ್ ಹಣ ಕೊಟ್ಟವರಿಗೂ ಬರ್ತದೆ. ಅದೇ ಪುಣ್ಯದ ಕೆಲಸ, ಅದೇ ಸೇವೆ ಅಲ್ಲ. ಒಂದು ವೇಳೆ ಆ ವ್ಯಕ್ತಿಗೆ ನಾವಿದನ್ನ ಪ್ರಯೋಗ ಮಾಡಿದೀವಿ, ನೀವು ಬಹಳ ಆತ್ಮೀಯತೆಯಿಂದ ಮಾಡಿಸ್ರಿ ಮಾತಾಡಿಸ್ರಿ, ಅಥವಾ ಅವಳಿಗೆ ಏನಾರು ಒಂದು 10 ನಿಮಿಷ ಅವನಿಗೆ ಜ್ಞಾನ ಕೊಟ್ಟು ಅವನ ಜೀವನದಲ್ಲಿ ನಾನು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋಂತ ಒಂದು ಪ್ರೇರಣೆ ಸಿಗುವಂಗ್ ಮಾಡಿದ್ರೆ ಆ ಸೇವೆ ಮಾತ್ರ ಅದು ಶಾಶ್ವತ, ಕೊನೆಯ ಜೀವನದ ತನಕನೂ ಅವನನ್ನು ಎತ್ತಿ ಹಿಡಿಯುತ್ತದೆ. ನೀವ್ ಅಕಸ್ಮಾತ್ ಒಂದು ಊಟ ಕೊಟ್ರಿ ಆಯ್ತು ತಿಂದ, ಮತ್ತೆ ಬಂದ ನಾಳೆ ಅದೇ ಭಿಕ್ಷೆ ಬಿಡೋ ಕೆಲಸನೇ, ಒಂದು ಅದೇ ಭಿಕ್ಷೆ ಬಿಡೋ ಕೆಲಸ ಅಲ್ವಾ? ಅವ್ರು ಅದು ತಮ್ದು ಉದ್ಯೋಗ ಅಂತಲೇ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇತ್ತೀಚೆಗೆ ಬಾಂಬೆಯಲ್ಲಿ ಒಂದು ರೆಕಾರ್ಡ್ ಬಂದಿತ್ತಲ್ಲ, ಭಿಕ್ಷುಕ ಎಷ್ಟು ಕೋಟ್ಯಾಂತರ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನೋಡಿದ್ರೆ, ನಮ್ ಕೆಲಸ ಯಾವ್ದು? ಭಿಕ್ಷೆ ಬಿಡೋದು ಕೆಲಸ. ಅದಕ್ಕೋಸ್ಕರ ಏನ್ ಮಾಡಿದ್ರೆ ಅದು ಸೇವೆ, ಏನ್ ಮಾಡಿದ್ರೆ ಅದು ಆತ್ಮಕ್ಕೆ ಉನ್ನತಿ ಆಗ್ತದೆ. ಈಗ ನೋಡಿ ದೈಹಿಕವಾಗಿ ನೀವು ಹೆಲ್ಪ್ ಮಾಡಿದ್ರೆ ದೇಹ ವಿನಾಶಿ, ಅದರಿಂದ ಮಾಡುವಂತಹ ಒಂದು ಸೇವೆನ ಸಹಿತ ಏನಾಗ್ತದೆ ಅದೇ ವಿನಾಶಿ. ಅದು ಆತ್ಮ ಅವಿನಾಶಿ, ಆತ್ಮಿಕವಾಗಿ ಸೇವೆ ಮಾಡ್ರಿ ಅದು ಅವಿನಾಶಿಯಾದಂತ ಪ್ರಾಪ್ತಿಯನ್ನು ನಮ್ಗೆ ಕೊಡಿಸ್ತದೆ. ನೀವು ವಿನಾಶವಾಗುವಂತ ದೇಹಕ್ಕೆ ಸಂಬಂಧಿಸಿ ಹೆಲ್ಪ್ ಮಾಡ್ತೀರಿ, ನಿಮಗೆ ಸಿಗುವಂತ ಪ್ರಾಪ್ತಿಯನ್ನು ಟೆಂಪರರಿ ಪ್ರಾಪ್ತಿ, ಅದು ಅವಿನಾಶಿಯಾದಂತ ಪ್ರಾಪ್ತಿ ಸಿಗುವುದಿಲ್ಲ. ನಾವು ಅವಿನಾಶಿಯಾದಂತ ಪ್ರಾಪ್ತಿ ಅನುಭೂತಿಯನ್ನ ಮಾಡ್ಬೇಕಾದ್ರೆ ನಾವು ಮಾಡುವಂತ ಸೇವೆ ಯಾವುದರ ಉನ್ನತಿಗೆ ಸಂಬಂಧಿಸಿದಿರ್ಬೇಕು? ಆತ್ಮದ ಉನ್ನತಿಗೆ ಸಂಬಂಧಿಸಿರುವುದಿರ್ಬೇಕು. ಸೇವೆ ಮಾಡುವಂತ ಕಲೆ ನಮ್ಮಲ್ಲಿ ಬರಬೇಕಂತಂದ್ರೆ ಒಂದನೇದಾಗಿ ಅರ್ಪಣಮಯ ಜೀವನ ಇರಬೇಕು, ಎರಡನೇದಾಗಿ ನಿಸ್ವಾರ್ಥತೆ ಇರಬೇಕು, ಮೂರನೇದಾಗಿ ದಯಾಭಾವನೆ ಇರಬೇಕು. ಮತ್ತೊಬ್ಬರನ್ನ ಕಂಡಾಗ ದಯೆ ಕನಿಕರ ಭಾವ ನಮ್ಮ ಮೇಲೆ ದಯೆ ತೋರಿಸಲ್ಲ, ನಮ್ಗೆ ಈ ರೀತಿ ಶಿಕ್ಷಣ ಕೊಟ್ಟು ನಮ್ಮನ್ನ ಮೇಲೆ ಕೆತ್ತಿದ್ದು. ನಾವು ಮಾಡಂತ ಭಕ್ತಿ, ಆ ಕಷ್ಟಪಡೋದು, ಬೇಡುದು, ಮೊರೆ ಇಡುದು, ಅಡ್ಡಾಡುದು, ಸುತ್ತಾಡುದು, ಹರಕೆ ಹುರಿದು ಇವೆಲ್ಲ ನೋಡಿ ನೋಡಿ ಸಾಕಾಗಿ ಶುಭಾಬ ಏನ್ ಮಾಡಿದಾರೆ ದಯೆ ತೋರಿಸಿ? ಹ, ಒಂದ್ ಸೆಕೆಂಡ್ ಗೆ ನಮ್ಮನ್ನ ಅದರಿಂದ ಬಿಡಿಸಿ ಮೇಲೆ ಕೆತ್ತಿ ಜ್ಞಾನ ಕೊಟ್ಬಿಟ್ರಲ್ವಾ? ಈಗ ನಿಮ್ಗೆ ಸಿಕ್ಕಿದಂತ ಭಾಗ್ಯವನ್ನ ಬೇರೆ ಜಗತ್ ಬೇಗ ಮುಳುಗ್ಲಿ, ನನಗೇನು, ನನಗಂತೂ ಜ್ಞಾನ ಸಿಕ್ತಲ್ಲ, ನಾನು ಖುಷಿಯಾಗಿದ್ರೆ ಸಾಕು ಅಂತ ಸುಮ್ಮನೆ ಕುಂತ್ಕೊಳ್ತೀವ? ಸುಮ್ಮನೆ ಕುತ್ಕೊಳ್ಳಂಗಿಲ್ಲ. ನಮ್ಮ ಹಾಗೆ ನಮ್ಗೆ ಅನ್ಯರನ್ನ ಕಂಡಾಗ ಏನ್ ಮಾಡ್ಬೇಕು ಅನ್ನಿಸ್ತದೆ? ಈಗ ಅವ್ರನ್ನ ಮೇಲೆ ಕೆತ್ಬೇಕು ಅನ್ನಿಸ್ತದಲ್ವಾ? ಆದ್ರೆ ಅದು ಆತ್ಮಿಕ ಸೇವೆ. ಸೇವೆ ಮಾಡೋದು ಸಹ ಒಂದು ಕಲೆ. ಅವ್ರಿಗೆ ನೀವು ನಿಮ್ಮ ಪರ್ಸನಾಲಿಟಿನ ಹ್ಯಾಂಗ್ ಇಡ್ಕೋತೀರಿ ಆ ಟೈಪ್ ಆತ್ಮಗಳನ್ನ ಏನ್ ಮಾಡ್ಬೋದು? ಪರಿವರ್ತನೆ ಮಾಡ್ಬೋದು. ಮತ್ತೊಬ್ಬನ ಪರಿವರ್ತನೆ ಮಾಡ್ಬೇಕಾದ್ರೆ ಮೊದ್ಲು ನಾವ್ ಏನ್ ಬಾಯಿ ಹೇಳ್ತೀವಿ ಅವೆಲ್ಲ ವಿಶೇಷತೆಯನ್ನ ಮೊದ್ಲು ನನ್ನ ಜೀವನದಲ್ಲಿ, ನನ್ನ ಜೀವನನೇ ಕನ್ನಡಿ ಆಗ್ಬೇಕು, ಅಥವಾ ಆಚರಣೆಯೇ ಉಪದೇಶ. ಇದು ಬಹಳ ಪರಿಣಾಮಕಾರಿ ಸೇವೆ. ಆಚರಣೆಯೇ ಉಪದೇಶ. ಮೊದ್ಲು ನಾವು ಆ ಟೈಪ್ ನಮ್ ಜೀವನ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಮತ್ತೊಬ್ರಿಗೆ ಹೇಳಲಿಕ್ಕೆ ಏನಾಗ್ತದೆ? ಸಹಜ ಆಗ್ತದೆ, ಹೇಳ್ಬೇಕಂತಲೇ ಇಲ್ಲ. ಜೀವನನೇ ಏನಾಗ್ತದೆ ಅವರಿಗೆ? ಆದರ್ಶ ಕನ್ನಡಿ ಇದ್ದ ಹಾಗೆ ಅನುಭವ ಆಗ್ತದೆ. ಅದು ಸೇವೆ ಮಾಡುವಂತ ಕಲೆಯಲ್ಲಿ ಬರ್ತದೆ. ಕಲ್ಯಾಣ ಮಾಡುವಂತ ಕಲೆ, ಅನೇಕ ಆತ್ಮಗಳನ್ನ ಪರಿವರ್ತನೆ ಮಾಡೋದು, ಕಲ್ಯಾಣ ಮಾಡೋದು, ಉನ್ನತಿ ಮಾಡೋದು. ಆದ್ರಿಂದ ಇಲ್ಲಿ ಸೇವೆ ಅಂತಂದ ಕೂಡಲೇ ಪೂರ್ತಿ ನಾವು ಆತ್ಮಿಕ ದೃಷ್ಟಿ, ಆತ್ಮಿಕ ವೃತ್ತಿ, ಆತ್ಮಿಕವಾದಂತ ಭಾವನೆನೇ ಇರಬೇಕು. ಈಗ ನಿಮಗೆ ಇನ್ನೂ ಸಹಿತ ಇಲ್ಲಿ ಅಭ್ಯಾಸ ಮಾಡಿಸಿಲ್ಲ, ಎಲ್ಲಾ ಕಡೆ ಕ್ಲಾಸ್ ಮಾಡುವಲ್ಲಿ ಒಂದು ಡಬ್ಬ ಇಟ್ಟಿರ್ತೀವಿ. ಎಂತ ಡಬ್ಬ ಅದು? ಭಂಡಾರ ಡಬ್ಬ, ಈಶ್ವರೀಯ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಅದರಲ್ಲಿ ಏನು ಪ್ರಿಂಟ್ ಮಾಡಿ ಪೇಂಟ್ ಅಲ್ಲಿ ಬರೆದ ಡಬ್ಬವನ್ನು ಇಟ್ಟಿರ್ತೀವಿ. ಈಶ್ವರೀಯ ವಿದ್ಯಾರ್ಥಿಗಳಿಗೆ ಮಾತ್ರ ಶಿವ ಬೋಲ ಭಂಡಾರ ಅಂತ ಒಂದು ಡಬ್ಬ ಇಟ್ಟಿರ್ತೀವಿ. ಇಲ್ಲಿನ ಒಂದು ಇಡ್ಬೋದಲ್ವಾ? ಯಾಕೆ ಅಂತಂದ್ರೆ ಈಗ ನಾವು ಎಲ್ಲ ಬೇಕಾದಷ್ಟು ದುಡಿತೀವಿ, ಎಲ್ಲ ಮಾಡ್ತೀವಿ, ನೀ ದುಡಿದಂತ ಎಲ್ಲಾ ಸಂಪಾದನೆಯನ್ನು ಸಹ. ಅದು ಎಷ್ಟು ಸಂಪಾದನೆ ಮಾಡಿದ್ರು ಸಾಕಾಗುದಿಲ್ಲ, ಸಾಕಾಗ್ತದ? ಒಂದ್ ಸಂಸಾರದಲ್ಲಿ ಇದ್ಮೇಲೆ ಎಷ್ಟು ಬಂದ್ರು ಅದಕ್ಕೆ ಹೋಗ್ಲಿಕ್ಕೆ ದಾರಿ ಇದೆ, ಎಷ್ಟು ಬಂದ್ರು ಅದಕ್ಕೆ ಹೋಗ್ಲಿಕ್ಕೆ ಏನಿದೆ ದಾರಿ ಇದೆ. ನೀವೇ ವಿಚಾರ ಮಾಡ್ರಿ, ನಾನು ಒಂದ್ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಿದ್ದೀನಿ, ಆ ಸಂಪಾದನೆ ಎಷ್ಟು ಪರ್ಸೆಂಟೇಜ್ ಆತ್ಮಗಳ ಕಲ್ಯಾಣಕ್ಕೋಸ್ಕರ ಉಪಯೋಗ ಮಾಡ್ತಿದ್ದೀನಿ, ಅಥವಾ ನನ್ನ ದೇಹಕ್ಕೋಸ್ಕರ ಕಟ್ಕೊಂಡ ಸಂಬಂಧ, ಇದಕ್ಕೋಸ್ಕರ ಮಾಡಿದಂತ ಮನೆ, ಇದು ಇಷ್ಟೆಲ್ಲ ನಿಮ್ದು ಸೀಮಿತಗೊಳಿಸಿದ್ದೀರೋ, ಎಷ್ಟು ಪರ್ಸೆಂಟೇಜ್ ಆತ್ಮಗಳ ಸೇವೆಗೋಸ್ಕರ ಹೋಗ್ತಾ ಇದೆ? ಅದಕ್ಕೋಸ್ಕರ ಡಬ್ಬ ಇಟ್ಟಿರ್ತೀವಿ. ಯಾಕೆ ಅಂತಂದ್ರೆ, ಒಂದು ವೇಳೆ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಏನ್ ಬಂಡಾರ ಡಬ್ಬ ಅಂತ ಇಟ್ಟಿರ್ತೀವಿ, ಇದು ದೇವಸ್ಥಾನದ ಕಾಣಿಕೆ ಡಬ್ಬ ಅಲ್ಲ, ದೇವಸ್ಥಾನದ ಕಾಣಿಕೆ ಡಬ್ಬ ಟೈಪ್ ಅಲ್ಲ. ಆದ್ರೆ ಇಲ್ಲೇ ಹಾಕುವಂತ ಒಂದೊಂದು ಪೈಸೆನು ಸಹ ಯಾವ ರೂಪದಲ್ಲಿ ದುರುಪಯೋಗ ಆಗುದಿಲ್ಲ. ನಾವ್ ಆ ಪೈಸ ತಗೊಂಡು ನಾವು ಸಿನಿಮಾ ನೋಡಂಗಿಲ್ಲ, ನಾವ್ ಆ ಪೈಸ ತಗೊಂಡು ಅಕ್ಕಂದಿರು ನಮ್ಮ ಹೆಸರಲ್ಲಿ ಒಂದು ಮನೆ ಕಟ್ಕೊಳ್ಳಂಗಿಲ್ಲ, ಆ ಪೈಸ ತಗೊಂಡು ನಾವು ಯಾವ್ದೇ ಚಿನ್ನಾಭರಣ ಮಾಡ್ಕೊಳ್ಲಿಕ್ಕೆ ಹೋಗಂಗಿಲ್ಲ, ಆ ಪೈಸ ತಗೊಂಡು ನಾವು ಒಂದು 50-100 ಸೀರೆಗಳನ್ನ ಸ್ಟಾಕ್ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಆ ಪೈಸೆ ಎಷ್ಟು ಬರ್ತದೋ ಅಷ್ಟು ಹೊಸ ಹೊಸ ಕ್ಲಾಸ್ ಓಪನ್ ಮಾಡ್ತೀವಿ, ಎಕ್ಸಿಬಿಷನ್ ಮಾಡ್ತೀವಿ, ಪ್ರೋಗ್ರಾಮ್ಸ್ ಮಾಡ್ತೀವಿ, ಮತ್ತೆ ಎಲ್ಲರೂ ಕ್ಯಾಂಪ್ಸ್ ಮಾಡ್ತೀವಿ, ರಾಜ್ಯ ಶಿಬಿರಗಳನ್ನ ಮಾಡ್ತೀವಿ. ಆ ಪೈಸೆ ಬಂದ ಹಾಗೆ ಇಲ್ಲಿ ಯಾವ್ದು ಜಾಸ್ತಿ ಆಗ್ತದೆ? ಅನೇಕ ಆತ್ಮಗಳ ಸೇವೆಗೆ ಹೋಗ್ತದೆ ವಿನಃ ಇನ್ನೇನು ತಿಂದ್ರು ಒಂದೆರಡು ತುತ್ತು ಊಟ ಮಾಡ್ತೀವಿ ನಾವು ಇಲ್ಲಂತೇನಲ್ಲ, ಧರಿಸಿದ್ರು ನಮ್ಮ ಹತ್ರ ಆ ಸೆಟ್ಟಿಗಿಂತ ಜಾಸ್ತಿ ಬಟ್ಟೆ ಸ್ಟಾಕ್ ಮಾಡಂಗಿಲ್ಲ. ನಮ್ಮ ಹತ್ರ ಇರೋದು ಎಷ್ಟು? 6 ಸೆಟ್, 2 ಮನೇಲಿ ಉಡ್ಲಿಕ್ಕೆ, 2 ಕ್ಲಾಸಿಗೆ, 2 ಫಂಕ್ಷನ್ ಟೈಮಿಗೆ ಅಂತ. ನಮಗೆ ಇನ್ನು ಹೆಚ್ಚು ಕಡಿಮೆ ಹಳತು ಪ್ರತಿ ಸೇರಿದ್ರೆ ಒಂದು 10 ಇರ್ಬೋದು ಅಂತ ತಿಳ್ಕೊಳ್ರಿ, ಇಲ್ಲ ಅಂತೇನಲ್ಲ. ಯಾಕಂದ್ರೆ ಬಿಡ್ಲಿಕ್ಕೆ ಹಂಗಿಲ್ಲಲ್ಲ, ಬಾವ ಅಂತಾನೆ 108 ತೇಪೆ ಬಿಡೋ ತನಕ ಅದನ್ನ ನೋಡ್ಬೇಕಂತಾರೆ. ಬಾವ ಎಷ್ಟು ತೇಪೆ ಬಿದ್ದಿರ್ಬೇಕು? ಸ್ವಲ್ಪ ಹರಿತಂದ್ರೆ ಅದನ್ನ ಬಿಡುವಂತಿಲ್ಲ, ಮತ್ತೆ ಅದನ್ನ ಚೆನ್ನ ಮಾಡಿ ಹೊಲ್ದು. ಆಕ್ಚುಲಿ ಇದ್ರಲ್ಲಿ 3 ತೇಪೆ ಇದೆ ಈ ಸೀರೆಯಲ್ಲಿ, ನಿಮ್ಗೆ ಗೊತ್ತಾಗಂಗಿಲ್ಲ ಮಾತ್ರ. ಅದನ್ನ ನಾವು ನಾಜೂಕಿನಿಂದ ಎಷ್ಟು ಮ್ಯಾಕ್ಸಿಮಮ್ ಅದನ್ನ ಉಡ್ಲಿಕ್ಕೆ ಸಾಧ್ಯ ಆಗ್ತದೋ ಅದನ್ನ ಉಟ್ಟ ನಂತರ ಏನ್ ಮಾಡ್ತೀವಿ? ಮತ್ತೆ ಬಿಡ್ತೀವಿ. ಹಾಗಿರುವಾಗ ಒಂದ್ ರಿಕ್ಷಾ ಹತ್ತಬೇಕಾದ್ರೆ ನಾವು ಯೋಚನೆ ಮಾಡ್ತೀವಿ, ಯಾಕೆಂದ್ರೆ ನಾನು ಈಗ ರಿಕ್ಷಾದ ಹತ್ತಿ ನಾನು ಅಲ್ಲೇ ತನಕ ಹೋಗಿ 10 ರೂಪಾಯಿ ಖಾಲಿ ಮಾಡಿದ್ರೆ ಅಷ್ಟು ಆತ್ಮಗಳ ಉನ್ನತಿ ಇದೆನಾ? 10 ರೂಪಾಯಿ ಖರ್ಚು ಮಾಡಿದ್ರೆ ಅಲ್ಲಿ ಹೋದ್ರೆ ಅಷ್ಟು ನನ್ನ ಪ್ರಯೋಜನ ಇದೆ ಅಲ್ಲಿ ಅಂತ ಯೋಚನೆ ಮಾಡಿ ಏನ್ ಮಾಡ್ತೀವಿ? ರಿಕ್ಷಾ ಹತ್ತೀವಿ. ಹಾಗಿರುವಾಗ ಬರುವಂತ ಒಂದೊಂದು ಪೈಸೆಯನ್ನು ಹ್ಯಾಂಗ್ ಯುಟಿಲೈಸ್ ಮಾಡ್ಬೇಕಂತ ನಮ್ಗೆ ಟ್ರೈನಿಂಗ್ ಇದೆ. ಅಕ್ಕಂದರಿಗೆ ಅಕಸ್ಮಾತ್ ನಾವೇನಾದ್ರೂ ಅದನ್ನ ಒಳ್ಳೆ ಲೂಸ್ ಆಗಿ ಬೇಕಾದಂಗೆ ನಾವು ಯೂಸ್ ಮಾಡಿ ಖರ್ಚು ಮಾಡಿದೆವು, ಅದರದ್ದು ಹೊರೆ ನಿಮ್ಗಲ್ಲ, ಅದ್ಯಾರಿಗೆ? ಅದು ನಮ್ಗೆ ಬರ್ತದೆ. ಅದಕ್ಕೋಸ್ಕರ ಕೆಲವೊಮ್ಮೆ ನಾವು ಬಹಳ ಟಿಪ್ ಟಾಪ್ ಆಗಿರ್ಬೋದು, ರಾಯಲ್ ಆಗಿರ್ಬೋದು, ಒಂದು 10 ಜೊತೆ ಚಪ್ಪಲಿ ಇಟ್ಕೊಂಡಿದೀವಿ, ಒಂದು 4-5 ವ್ಯಾಂಟಿ ಬ್ಯಾಗ್ ಇದೆ ಅಂತಂದ್ರೆ ಅಕಸ್ಮಾತ್ ಅವ್ರು ಏನಾದ್ರೂ ವೈಯಕ್ತಿಕ ಆಸೆ ಪಟ್ಟು ಖರ್ಚು ಮಾಡಿದ್ದಾದ್ರೆ ಸರೆಂಡರ್ ಸಿಸ್ಟರ್ಸ್, ಅದರದ್ದು ಹೊರೆ ಯಾರಿಗೆ? ಅದು ಅವರಿಗೆ ಬರ್ತದೆ. ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ಬಂತು ಪುಣ್ಯ. ಅದರದ್ದು ಯಾವ್ದರದ್ದು? ಡಬ್ಬಕ್ಕೆ ಸೇವೆ ಮಾಡಿದ್ರೆ ನಿಮ್ ಪುಣ್ಯ ಬಂದಾಯ್ತು, ಅದು ಆತ್ಮಗಳ ಸೇವೆಗೆ ಅಂತ ನಿಮ್ಮ ಬ್ಯಾಂಕಿನಲ್ಲಿ, ಈಶ್ವರ್ಯ ಬ್ಯಾಂಕಿನಲ್ಲಿ ಜಮಾ ಆದ ಹಾಗೇನೆ. ನೀವು ಖರ್ಚಂತ ಲಿಸ್ಟ್ ಇಟ್ಕೋಬೇಡ್ರಿ ಮಾತ್ರ. ಅಕಸ್ಮಾತ್ ಈಶ್ವರ್ಯ ಸೇವೆಗೋಸ್ಕರ ಏನಾದ್ರು ಸೇವೆ ಮಾಡಿದ್ರೆ ಈ ವರ್ಷ ನಂದಿಷ್ಟು, ಈ ತಿಂಗಳಲ್ಲಿ ನಂದಿಷ್ಟು ಖರ್ಚಾಗಿ ಹೋಯ್ತು ಅಲ್ಲ. ನೀವು ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ವಿನಿಯೋಗ ಮಾಡಿದಂತ ಹಣ ಏನಿದೆ ಅದು ಖರ್ಚಿನ ಲಿಸ್ಟ್ಗೆ ಹೋಗಂಗಿಲ್ಲ, ಅದು ಈಶ್ವರ್ಯ ಬ್ಯಾಂಕಿನಲ್ಲಿ ಡೆಪಾಸಿಟ್ ಇಟ್ಟಂಗೆ. ನೀವು ಬ್ಯಾಂಕಿನಲ್ಲಿ ಇವತ್ತು ಸಂಬಳ ಬಂತು ನನಗೆ, ಒಂದು 500 ರೂಪಾಯಿ ಹೋಗಿ ಬ್ಯಾಂಕಲ್ಲಿ ಇಟ್ಟೆ, ಖರ್ಚಾಯ್ತಂತೀರಾ? ಬ್ಯಾಂಕಲ್ಲಿ ಇಟ್ಟರೆ ಖರ್ಚಲ್ಲ ಅದು, ಮತ್ತೆ ಅದರದ್ದು ಉಂಟಲ್ಲ ನನಗೆ ನಾಳೆ ಅದು. ಅದಕ್ಕೋಸ್ಕರ ಈಶ್ವರ್ಯ ಬ್ಯಾಂಕಲ್ಲಿ ಇಟ್ಟರೆ ನಾವು ಜನ್ಮ ಜನ್ಮಾಂತರದವರೆಗೂ ಸಹಿತ ನಮಗೆ ಸುಖಿ ಜೀವನ ಅಥವಾ ಪವಿತ್ರ ಜೀವನ, ಸ್ವಚ್ಛ ಜೀವನ, ಎಷ್ಟು ಜನ್ಮ ಜನ್ಮಾಂತರದವರೆಗೆ ನಾವು ಶ್ರೇಷ್ಠ ಜೀವನನ ಇಟ್ಕೊಳ್ತೀವಿ. ಸೇವೆ ಮಾಡುವಾಗ ಮನಸಾ ಸೇವೆ, ವಾಚಾ ಸೇವೆ, ಕರ್ಮಣ ಸೇವೆ, ಅಥವಾ ತನು ಮನ ಧನ. ಇವತ್ತು ತನು ಸೇವೆ ಎಷ್ಟು ಈಶ್ವರನ ಸೇವೆಗೋಸ್ಕರ ಹೋಯ್ತು, ಮನಸ್ಸು ಎಷ್ಟು ಇವತ್ತು ವಿಶ್ವದ ಕಲ್ಯಾಣಕ್ಕೋಸ್ಕರ ಹೋಯ್ತು, ನನ್ನ ಹಣ ಎಷ್ಟು ಆತ್ಮಗಳ ಕಲ್ಯಾಣಕ್ಕೋಸ್ಕರ ಹೋಯ್ತು. ಈ ರೀತಿ ನಮ್ಮ ತನು ಮನ ಧನದಲ್ಲಿ ಇನ್ನೀವು ನಾನೆಲ್ಲ ಈಶ್ವರ ಸೇವೆನೆ ಮಾಡ್ತೀರಂತ ಮನೆಯ ಬಗ್ಗೆ ನಿಗ್ಲೆಕ್ಟ್ ಮಾಡ್ಲಿಕ್ಕೂ ಹೋಗ್ಬೇಡ್ರಿ. ಅದು ಈಶ್ವರನ ಸೇವೆ ಅಂತ ಏನ್ ಮಾಡ್ಕೋಬೇಕು, ಅದನ್ನ ಪರಿವರ್ತನೆ ಮಾಡ್ಕೋಬೇಕಲ್ಲ. ನನ್ನ ಮನೇನೂ ಸಹಿತ ಯಾರ ಮನೆ ಇದು? ಬಾಬನ ಮನೆ. ಈ ಸಂಬಂಧನೂ ಸಹಿತ ಎಲ್ಲ ಬಾಬನ ಮಕ್ಕಳು ಇವರು. ಅವ್ರು ಒಪ್ಲಿ ಬಿಡ್ಲಿ ಜ್ಞಾನವನ್ನ, ನಿಮ್ ದೃಷ್ಟಿ ಹೆಂಗಿರ್ಲಿ, ಅವ್ರ ಬಾಬನ ಮಗುವೆ. ಏನ್ ನಮ್ಮ ಯಜಮಾನ್ರಿ ಇನ್ನೂ ಸಹಿತ ಬಾಬನ ಮಗು ಆಗಿಲ್ಲ ರೀ ಅಂತ ಅನ್ಬೇಡ್ರಿ. ನೀವು ಆಗಿಲ್ಲರಿ ಅನ್ನಂತ ನೆಗೆಟಿವ್ ವಿಚಾರ ಅವ್ರನ್ನ ಆಗ್ಲಿಕ್ಕೆ ಬಿಡಂಗಿಲ್ಲ. ಅವ್ರ ಬಾಬನ ಮಗುವೆ, ಅವ್ರು ಪುರುಷಾರ್ಥ ಮಾಡದಿರ್ಬೋದು, ಅವ್ರ ಆತ್ಮದ ಬಾಬನ ಮಗಲ್ವಾ ಜ್ಞಾನಕ್ಕೆ ಬರದಿದ್ರೆ? ನೀವು ಶುದ್ಧವಾಗಿ ಅದನ್ನ ಏನ್ ಮಾಡ್ಕೋಬೇಕು, ತಗೋಬೇಕು. ಆವಾಗ ನಿಮ್ಮ ಮನೆ ನೀವಿದ್ದಂತ ಕ್ಷೇತ್ರನೂ ಸಹಿತ ಏನನ್ನಿಸ್ತದೆ, ಸೇವಾ ಕ್ಷೇತ್ರ ಅನ್ನಿಸ್ತದೆ. ಅದಕ್ಕೆ ಸೇವೆ ಮಾಡುವ ಕಲೆ ಮತ್ತು ಕಲ್ಯಾಣ ಮಾಡುವಂತ ಕಲೆಯಲ್ಲಿ ನಮ್ಮ ಜೀವನದ ಈ ರಹಸ್ಯ ಅರ್ಥ ಆದಾಗನೇ ನಮ್ಗೆ ಜೀವನ ಅರ್ಪಣೆ ಮಾಡ್ಕೋಬೇಕಂತ ಆಸೆ ಆದದ್ದು. ಬೇರೆ ಯಾವ ಒಂದು ಸಂಘ ಸಂಸ್ಥೆ ನೋಡಿದ್ರು ಸಹ ಏನಾದ್ರೂ ಒಂದು ಸ್ವಾರ್ಥ ಮತ್ತೊಂದು. ಈಗ ನಮ್ದು ನಿಮ್ಗೆ ಹೇಳ್ಬೇಕಂತಂದ್ರೆ ಯಲ್ಲಾಪುರದಲ್ಲಿ, ಕಾರವಾರ ಡಿಸ್ಟ್ರಿಕ್ಟ್ ಯಲ್ಲಾಪುರದಲ್ಲಿ ಈಗ 3-4 ತರಬೇತಿ ನಡೀತಾ ಇದೆ. ಸರ್ಕಾರಕ್ಕೆ ಇನ್ನೂ ಮನದಟ್ಟು ಮಾಡಿಸ್ಲಿಕ್ಕೆ ಇಷ್ಟು ಶ್ರಮ ಪಡ್ತಿದ್ದೀವಿ, ಮನದಟ್ಟು ಆಗುದಿಲ್ಲ. ನಾವು ಯಾವ ಟೈಪ್ ಸೇವೆ ಮಾಡ್ತೀವಿ? ಎಲ್ಲಾ ಸಂಘ ಸಂಸ್ಥೆಯವರಿಗೆ ಕೊಡೋದಕ್ಕಿಂತ ಸ್ಕೀಮ್ ಅನ್ನ ಈ ಸಂಸ್ಥೆಯವರಿಗೆ ಕೊಟ್ರೆ ಏನು ಏನು ಕಲ್ಯಾಣ ಇದೆ ಸಮಾಜಕ್ಕೆ ಅನ್ನುವಂಥದ್ದು ಸರ್ಕಾರದ ಕಣ್ಣು ತೆರೆಸಲಿಕ್ಕೆ ನಮ್ಗೆ ಇನ್ನೂ ಆಗಿಲ್ಲ. ಎಷ್ಟೋ ಹಣ ಯಾವ್ದಾವುದೋ ಎಲ್ಲೆಲ್ಲೋ ಹೋಗ್ತದೆ ಅಲ್ವಾ? ಒಂದು ಈಗ ನೋಡ್ರಿ, ನಮ್ಮಲ್ಲಿ ಸಾಮಾನ್ಯ 1 ವರ್ಷಕ್ಕೆ 400 ಜನ ಪ್ರಾಥಮಿಕ ಶಾಲಾ ಶಿಕ್ಷಕರು ಬರ್ತಾರೆ. 21 ದಿವಸ ಅವರಿಗೆ ರೆಸಿಡೆನ್ಸಿ ಇದೆ, ಟ್ರೈನಿಂಗ್ ಕೊಡ್ತೀವಿ, ಊಟ ಕೊಡ್ತೀವಿ. ಸರ್ಕಾರ TDA ಕೊಡ್ತದೆ, ಸರ್ಕಾರ TDA ಕೊಡ್ತದೆ. ಆದ್ರೆ ಕೊಡುವಾಗ ಸರ್ಕಾರಕ್ಕೆ ಅರಿವು ಮಾಡ್ಬೇಕಂತ ನಮ್ಗೆ ಆಸೆ. ಈ ಸಂಸ್ಥೆಗೇನೆ ಟ್ರೈನಿಂಗ್ ಕಳಿಸಿದ್ರೆ ಏನ್ ವಿಶೇಷತೆ ಏನಿದೆ ಅದು. ಈಗ ಇತ್ತೀಚೆಗೆ ಒಬ್ಬರು ಡೈರೆಕ್ಟರ್ ಆಫೀಸ್ ಅಲ್ಲಿ ಒಬ್ಬರಿಗೆ ರಿಯಲೈಸೇಷನ್ ಆಗಿದೆ. ಅವ್ರ ಮನೆ ಡೈರೆಕ್ಟರ್ಗೆ ಎಸ್ಟಿಮೇಷನ್ ಮಾಡ್ತಿದ್ರು, ಇವ್ರಿಗೇನಾದ್ರೂ ತರಬೇತಿಗೆ ಹಣ ಕೊಟ್ರೆ ಇವ್ರ ಆಸ್ತಿ ಮಾಡ್ಕೊಳಂಗಿಲ್ಲ. ಅವ್ರು ಎಸ್ಟಿಮೇಷನ್ ಮಾಡ್ತಿದ್ರು. ಅವರು ನಮ್ ಇನ್ಸ್ಪೆಕ್ಷನ್ ಬಂದಿದ್ರು ಎಲ್ಲಿಗೆ, ಯಲ್ಲಾಪುರಕ್ಕೆ. ಮತ್ತೆ ನಮ್ಗೆ ಪ್ರತಿಯೊಂದು ಬಂದದ್ದನ್ನ ಸಹಿತ ನಮ್ಗೆ ಇನ್ನೂ ಜಾಸ್ತಿ ಜನ ಶಿಕ್ಷಕರು ಬರಲಿ, ಜಾಸ್ತಿ ಜನ ಟ್ರೈನಿಂಗ್ ತಗೊಳ್ಳಿ ಅಂತ ಆಸೆ ಇರ್ತದೆ, ವಿನಃ ಹಣ ಉಳಿಲಿ ಅಂತ ನಮ್ ಸಂಕಲ್ಪ ಇರಂಗಿಲ್ಲ. ಅವ್ರಿಗೆ ಎಷ್ಟು ಹಣ ಕೊಟ್ಟಿರ್ತಾರೆ, ಇನ್ನೊಂದು 10 ಜನರಿಗೆ ಏನ್ ಮಾಡ್ಬೇಕು ನಾವು? ಜಾಸ್ತಿ ಟ್ರೈನಿಂಗ್ ಕೊಡ್ಬೇಕಂತ ಹೋಗಿ ಇಲ್ಲಿಂದ ಲೆಟರ್ ಡಿಸ್ಪ್ಯಾಚ್ ಮಾಡಿದ ಮೇಲೆ ಮತ್ತೆ DDP ಆಫೀಸ್, AU ಆಫೀಸ್, ಶಿಕ್ಷಕರ ತನಕ ಬೆನ್ನ ಹಿಡಿತೀವಿ. ಅವ್ರ ಅಲ್ಲಿ ಬಂದು ಹಾಜರಾಗೋ ತನಕ ಏನ್ ಮಾಡ್ತೀವಿ, ಅವ್ರಿಗೆ ಫಾಲೋ ಅಪ್ ಮಾಡ್ತೀವಿ. ಯಾಕೆಂದ್ರೆ ಇಲ್ಲಿ ಹಣ ಅಥವಾ ಫಂಡ್ ಅಥವಾ ಗ್ರಾಂಟ್ ತಗೊಳ್ಳೋದು ಉದ್ದೇಶ ಅಲ್ಲ. ಆದಷ್ಟು ಈಗ ಸರ್ಕಾರ ಒಂದು ವೇಳೆ ಅದನ್ನ ಫೈನಲ್ ಮಾಡ್ತಂತಂದ್ರೆ ಜನ ಓಡೋಡಿ ಬರ್ತಾರಲ್ವಾ. ನಾವು ಈಶ್ವರಿ ವಿಶ್ವವಿದ್ಯಾಲಯ ತರಬೇತಿ ಇಟ್ಟಿದ್ದೀವಿ ಬನ್ನಿ ಅಂತಂದ್ರೆ ಯಾವ ಶಿಕ್ಷಕರು ಮುಖ ತಿರುಗಿ ನೋಡಂಗಿಲ್ಲ. ಇದು ಕಂಪಲ್ಸರಿ, ಸರ್ಕಾರ ಆರ್ಡರ್ ಮಾಡ್ತದೆ ಹೋಗ್ಲೇಬೇಕು. ಊಟ ಕೊಡ್ತದೆ, ಬಸ್ ಚಾರ್ಜ್ ಕೊಡ್ತದೆ, ಹೋಗ್ರಿ ಅಂತ ಅಂದ ಕೂಡ್ಲೆ ಅವ್ರು ಬರ್ಲೇಬೇಕಾಗ್ತದೆ. ಕಂಪಲ್ಸರಿ ಬರ್ಲೇಬೇಕು, ಇಲ್ಲಾಂದ್ರೆ ನಿಮ್ ವೇತನ ನಿಲ್ಲಿಸಿಬಿಡ್ತೀವಿ ಅಂತ ಹೇಳ್ಕೊಂಡು ಸರ್ಕ್ಯುಲೇಷನ್ ಹಾಕ್ಬಿಡ್ತಾರೆ. ಜಬರ್ದಸ್ತಿ ಬರ್ತಾರೆ. ಬಂದಾಗ ಒಂದೆರಡು ದಿವಸ ಛೇ ನಾವು ಹೋಗ್ಬಿಡ್ಬೇಕಪ್ಪ, ಎಂತ ಒಂದು ಜಾಗಕ್ಕೆ ಬಂದಿದೀವಿ ಅಂತ ಏನ್ ಮಾಡ್ತಾರೆ, ಚಡಪಡಿಸ್ತಾರೆ. 3ನೇ ದಿವಸ 4ನೇ ದಿವಸ 5ನೇ ದಿವಸ ಆಯ್ತು, ಸೆಟಪ್ ಆಗ್ಬಿಡ್ತಾರೆ. ಆಮೇಲೆ ಇನ್ಸ್ಪೆಕ್ಷನ್ಗೆ ಬಂದಾಗ ಒಮ್ಮೆ ಡೈರೆಕ್ಟರು ಇವ್ರದ್ದೆಲ್ಲ ಏನು ಹೇಗಿದ್ದೀರಿ ಅಂತೆಲ್ಲ ಕೇಳಿದ್ರೆ, ಅವರು 4 ಯೋಗ ಕೇಂದ್ರಕ್ಕೆ ವಿಸಿಟ್ ಕೊಟ್ಟಿದ್ದಾರೆ, ಸೇಮ್ ಡೈರೆಕ್ಟರ್. ಬೇರೆ ಬೇರೆ ಕಡೆ ಕರ್ನಾಟಕದಲ್ಲಿ 4 ಕಡೆ ಯೋಗ ಕೇಂದ್ರ ಮಾಡಿದ್ದಾರೆ, ಅದರಲ್ಲಿ ಯಲ್ಲಾಪುರ ಈಶ್ವರಿ ವಿಶ್ವವಿದ್ಯಾಲಯ ಒಂದು ಯೋಗ ಕೇಂದ್ರ. ಅವರು 3 ಕಡೆ ವಿಸಿಟ್ ಮಾಡಿ 4ನೇ ಕಡೆ ನಮ್ಮಲ್ಲಿ ವಿಸಿಟ್ ಮಾಡಲಿಕ್ಕೆ ಬಂದ್ರೆ ಇನ್ಸ್ಪೆಕ್ಷನ್ಗೆ. ಅಲ್ಲಿ ಎಲ್ಲ ಕಾಯ್ತಾ ಕುಂತಿದಾರಂತೆ, ಎಷ್ಟೊತ್ತಿಗೆ ನಮ್ಗೆ ಇನ್ಸ್ಪೆಕ್ಷನ್ ಬರ್ತಾರೆ, ಎಷ್ಟೊತ್ತಿಗೆ ನಮ್ ಕಂಪ್ಲೇಂಟ್ ಹೇಳ್ಬೇಕು, ಅದು ತೊಂದರೆ ಇದೆ, ನಮ್ಗೆ ಇದು ತೊಂದರೆ ಇದೆ, ನಮ್ಗೆ ರಿಲೀವ್ ಮಾಡ್ರಿ, ನಾವ್ ಮನೆಗೆ ಹೋಗ್ಬೇಕು, ಮತ್ತೊಂದು ಮಾಡ್ಬೇಕಂತ ಹೋದ ಕೂಡ ಎಲ್ಲಾ ಶಿಕ್ಷಕರು ಏನ್ ಮಾಡ್ತಿದ್ರು, ಮುತ್ತಿಗೆ ಹೇಗೆ ಕಂಪ್ಲೇಂಟ್ ಕೊಡ್ತಿದ್ರು. ನಮ್ಮ ಕೇಂದ್ರಕ್ಕೆ ಬಂದ್ರು ವಿಸಿಟ್ ಮಾಡ್ಲಿಕ್ಕೆ. ಎಲ್ಲರಿಗೂ ಭೇಟಿ ಮಾಡಿಸ್ಬೇಕಾದ್ರೆ ನಾವು ಸಿಸ್ಟಮ್ಯಾಟಿಕ್ ಅವ್ರನ್ನೆಲ್ಲ ಕೂರಿಸಿ ಇವ್ರನ್ನ ಬಹಳ ಗೌರವದಿಂದ ಕರ್ಕೊಂಬಂದು ನೀವು ಮಾತಾಡಿ ಅವ್ರ ಜೊತೆಗೆ ಅಂತ ಹೇಳ್ಕೊಂಡ್ ಬಿಟ್ಟೆವು. ಎಲ್ಲ ಕೇಳ್ತಾರೆ ಹೇಗಿದ್ದೀರಿ ಅಂತ ಕೇಳಿದ್ರೆ ನಮ್ಗೆ ಯಾರಿಗೂ ಇಲ್ಲಿಂದ ಹೋಗ್ಲಿಕ್ಕೆ ಮನ್ಸಿಲ್ಲ ಅಂತ ಇವ್ರದ ಉತ್ತರ. ಏನ್ ಕಂಪ್ಲೇಂಟ್, ಏನಾರು ತೊಂದರೆ ಇದೇನಾ? ಏನ್ ತೊಂದರೆ ಇಲ್ಲ. ಎಲ್ಲರೂ ನಿಮ್ಗೆ ಅಷ್ಟಕ್ಕೆ ಅಷ್ಟು ಜನನೂ ಸಹಿತ ಅದೇ ರೀತಿ ಆನ್ಸರ್ ಕೊಟ್ಟಿದ್ದಾರೆ. ಆವಾಗ ಅವ್ರಿಗೆ ಏನಾದ್ರು ರಿಯಲೈಸೇಷನ್ ಆಗಿ ಅಷ್ಟರ ತನಕ ನಮ್ ಸಂಸ್ಥೆಗೆ ಯೋಗ ಕೇಂದ್ರ ಮಾಡಬಾರ್ದಂತ ಹೇಳ್ಕೊಂಡು ಏನ್ ಮಾಡಿದಾರೆ ಅವರು, ನಮ್ಗೆ ವಿರೋಧ ಮಾಡಿದವರು ಅವರೇ. ಕೊನೆಗೆ ಇನ್ಸ್ಪೆಕ್ಷನ್ಗೆ ಬಂದವರು ಅವರೇ, ಇನ್ಸ್ಪೆಕ್ಷನ್ಗೆ ಬಂದು ಫುಲ್ ಚೇಂಜ್ ಆಗ್ಬಿಟ್ರು ಅವರು. ಅದಕ್ಕೋಸ್ಕರ ನಾವು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಒಂದು ತರಬೇತಿ ಕೊಡ್ಲಿಕ್ಕೆ ಜವಾಬ್ದಾರಿ ಕೊಟ್ರೆ ನಾವು ಯಾವ ಸ್ಟೈಲಲ್ಲಿ ಕೊಡ್ತೀವಿ, ಆ ವ್ಯಕ್ತಿಗಳನ್ನ ಹ್ಯಾಂಗ್ ಪರಿವರ್ತನೆ ಮಾಡ್ತೀವಿ, ಇದು ಸಮಾಜಕ್ಕೆ ನಿಜವಾದಂತ ಸೇವೆ ಹೇಗೆ ತಲುಪ್ತದೆ ಅನ್ನೋದು ಸರ್ಕಾರ ಕಣ್ ತೆರಿಸ್ಬೇಕಾದ್ರೆ. ಅಕಸ್ಮಾತ್ ಕಣ್ ತೆರೀತಂದ್ರೆ ನೀವೆಲ್ಲರೂ ಬಿಸಿ ಆಗ್ಬಿಡ್ತೀರಿ ಕೊನೆಗೆ. ಯಾಕಂದ್ರೆ ಟ್ರೈನಿಂಗ್ ಕೊಡ್ಬೇಕಂತಂದ್ರೆ ನೀವು ಯಾವ ಕ್ಷೇತ್ರ ಬೇಕಾದ್ರೆ ತಗೊಳ್ರಿ, ಬೇಕಾದ್ರೆ ವೈದ್ಯಕೀಯ ಕ್ಷೇತ್ರ ಕೊಡ್ರಿ. ವೈದ್ಯಕೀಯ ಕ್ಷೇತ್ರಕ್ಕೆ ಅವರಿಗೆ ಸಂಬಂಧಿಸಿದಂತ ಎಷ್ಟು ಶಿಕ್ಷಣ ಕೊಡಬೇಕು ಅದಕ್ಕೆ ಸ್ಪೆಷಲಿಸ್ಟ್ ಅನ್ನ ಕರೆದು ಟ್ರೈನಿಂಗ್ ಕೊಡುದು, ಅದ್ರ ಜೊತೆಗೆ ಅವ್ರಿಗೆ ಆಂತರಿಕ ಪರಿವರ್ತನೆ ಮಾಡ್ಲಿಕ್ಕೆ, ಜೊತೆಗೆ ನಮ್ಮ ಇನ್ಸ್ಟ್ರಕ್ಟರ್ಸ್ ಇರ್ತಾರೆ ಅವರು ಶಿಕ್ಷಣ ಕೊಡ್ಬೇಕು. ಆ ಶಿಕ್ಷಣ ಈ ಶಿಕ್ಷಣ ಎರಡು ಜೊತೆ ಜೊತೆ ತರಬೇತಿ ಹೋದ್ರೆ ಆ ವ್ಯಕ್ತಿ ಅವನ ಪರಿವರ್ತನೆ ಖಂಡಿತ ಆಗ್ತಾನೆ. ಈಗ ಇತ್ತೀಚೆಗೆ ಅಂಗನವಾಡಿ ಕಾರ್ಯಕರ್ತೆಯರ ತರಬೇತಿ ಕೇಂದ್ರ ಅಂತ ಅದೊಂದು ಸ್ಕೀಮ್ ಸ್ಯಾಂಕ್ಷನ್ ಆಗಿದೆ. ನಮ್ಗೆ ಇಂಟ್ರೆಸ್ಟ್ ಯಾಕೆಂದ್ರೆ ಅದು ಒಂದ್ ಬ್ಯಾಚ್ಗೆ 50 ಜನ ಬರ್ತಾರೆ, ಅಂದ್ರೆ ಸೇವೆ ಹೇಗಾಗ್ತದೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. 50 ಜನ ಬಂದ್ರೆ ಅವರೆಲ್ಲ ಹಳ್ಳಿಯಿಂದ ಸಿಲೆಕ್ಟ್ ಆಗುವವರು, ಹಳ್ಳಿಯಿಂದ. ಇವತ್ತು ನಮಗೆ ಹಳ್ಳಿ ಹಳ್ಳಿಗೆ ಹೋಗಿ ಈಶ್ವರಿಯ ಜ್ಞಾನ ಕೊಡಬೇಕಾದ್ರೆ ನಮ್ಮಲ್ಲಿ ಹ್ಯಾಂಡ್ಸ್ ಕಡಿಮೆ, ನಮ್ಮಂತೆ ಸರಂಡ್ ಆಗೋರು ಎಷ್ಟು ಜನ ಇದ್ದಾರೆ? ಎಲ್ಲೋ ಒಬ್ರೊಬ್ರು ಮತ್ತೆ ಹಳ್ಳಿ ಹಳ್ಳಿ ಕವರ್ ಮಾಡ್ಲಿಕ್ಕೆ ನಮ್ ಇನ್ನೂ ತಾಲೂಕು ಎಲ್ಲ ಕವರ್ ಆಯ್ತಾ ಇಲ್ಲೋ ಗೊತ್ತಿಲ್ಲ. ಆದಷ್ಟು ತಾಲೂಕೆಲ್ಲ ಕವರ್ ಆಗಿದೆ, ಆದ್ರೆ ಹಳ್ಳಿ ಹಳ್ಳಿ ಕವರ್ ಆಗ್ಬೇಕಾದ್ರೆ ನಮ್ಮಲ್ಲಿ ಹ್ಯಾಂಡ್ಸ್ ಕಡಿಮೆ. ಒಂದು ವೇಳೆ ಆ ಕಾರ್ಯಕರ್ತೆಯನ್ನ ಕರ್ಕೊಂಬಂದು ಅವರಿಗೆ ಏನು ಸರ್ಕಾರ ಒಂದು ಸಿಲೆಬಸ್ ಇಟ್ಟಿದೆ ಅದನ್ನು ಶಿಕ್ಷಣ ಕೊಡೋದೇ ಕೊಡ್ಲೇಬೇಕು, ಯಾಕಂದ್ರೆ ಅವ್ರ ಮುಂದೆ ಕೆಲಸ ಮಾಡ್ಬೇಕಲ್ಲ. ಮನೆ ಮನೆಗೆ ಹೋಗಿ ಎಷ್ಟು ಜನಸಂಖ್ಯೆ ಇದೆ, ಮಕ್ಕಳು ಎಷ್ಟು, ಯಾವ ರೋಗ, ಮತ್ತೊಂದು ಅವರಿಗೆಲ್ಲ ಇದೆ ಅದು ಕೊಡ್ಲಿಕ್ಕೆ. ನ್ಯೂಟ್ರಿಷನ್ ಮತ್ತೆ ಚೈಲ್ಡ್ ಡೆವಲಪ್ಮೆಂಟ್ ನ ಬಗ್ಗೆ ಎರಡು ಅವರಿಗೆ ಸಬ್ಜೆಕ್ಟ್ ನ ಬಗ್ಗೆ ಪಾಠ ಕೊಡ್ಬೇಕು. ಅದರ ಜೊತೆಗೆ ಒಂದು ಎರಡು ಪಾಠ, ಬೆಳಿಗ್ಗೆ ಒಂದು ಕ್ಲಾಸ್, ಸಾಯಂಕಾಲ ಒಂದು ಕ್ಲಾಸ್. ಅವರಿಗೆ ಆಂತರಿಕ ವ್ಯಕ್ತಿತ್ವ ನಿರ್ಮಾಣ ಮಾಡ್ಲಿಕ್ಕೆ ನಾವು ಶಿಕ್ಷಣ ಕೊಟ್ಬಿಟ್ರೆ ಅವ್ರು ಎಷ್ಟು ಮನಪೂರ್ವಕ ಕೆಲಸ ಮಾಡ್ತಾರೆ. ಹಳ್ಳಿ 3 ತಿಂಗಳು ಇರ್ತಾರೆ ನಮ್ಮ ಜಾಗದಲ್ಲಿ, ಮತ್ತೆ ಅವರು ಆ ತರಬೇತಿ 3 ತಿಂಗಳ ತರಬೇತಿ, 3 ತಿಂಗಳಲ್ಲಿ ಅವ್ರನ್ನ ಉತ್ತಮ ಪರ್ಸನಾಲಿಟಿ ರೂಪಿಸ್ಬೋದು ನಾವು. ಇನ್ನು 21 ದಿನ ಅಂದ್ರೆ ಬಹಳ ಅರ್ಜೆಂಟ್ ಅರ್ಜೆಂಟ್ ಆಗ್ತದೆ ಈಗ ನಡೆಯುವಂತದ್ದು. 3 ತಿಂಗಳಲ್ಲಿ ಮಾತ್ರ ಅಂದ್ರೆ ಚೆನ್ನಾಗಿ ರೆಡಿ ಮಾಡಿಬಿಟ್ರೆ ಅವರು ಕೇವಲ ದೈಹಿಕ ಸೇವೆ ಮಾತ್ರ ಅಲ್ಲ, ಯಾವ ಸೇವೆ ಮಾಡ್ತಾರೆ, ಎಲ್ಲ ಆತ್ಮಗಳ ಸೇವೆ ಮಾಡ್ತಾರೆ. ಮನೆ ಮನೆಗೆ ಹೋಗಿ ಅವ್ರಿಗೆ ಸುಖ ಶಾಂತಿ ಕೊಡುವಂತ ಕೆಲಸ ಮಾಡ್ತಾರೆ. ಇಲ್ಲಾಂದ್ರೆ ಬರೇ ತಮ್ಮದು ಕೆಲಸ ರಿಪೋರ್ಟ್ ಕಲೆಕ್ಷನ್ ಮಾಡೋದು, ಮಾಡ್ಬೇಕಲ್ಲ ಅಂತ ಮಾಡೋದು, ರಿಪೋರ್ಟ್ ಒಪ್ಸೋದು, ಹಿಂಗ್ ಮಾಡ್ಬಿಟ್ರೆ ಅದು ಸೇವಾ ಭಾವನೆನ. ಮಾಡುವಂತ ಕೆಲಸ ನೀವ್ ಏನ್ ಮಾಡ್ತೀರ ಅಷ್ಟು ಸೇವಾ ಭಾವನೆ, ಅವರ ಉನ್ನತಿ ಆಗ್ಬೇಕು, ಅವರ ಉನ್ನತಿಗೋಸ್ಕರ ನನ್ನ ನೇಮಕ ಮಾಡಿದ್ದಾರೆ ಅಂತ ಇವ್ರಿಗೇನಾಗ್ಬೇಕು, ಆಂತರಿಕ ಭಾವನೆ ಪರಿವರ್ತನೆ ಮಾಡ್ಬೇಕಾದ್ರೆ ಈಶ್ವರಿ ವಿಶ್ವವಿದ್ಯಾಲಯ ಬಿಟ್ರೆ ಬೇರೆ ಯಾರು ಯಾರಿಂದಲೂ ಆ ಟ್ರೈನಿಂಗ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕೆಲವೆಲ್ಲ ಶಿಕ್ಷಕರು ಏನ್ ಅವರಿಗೆ ಹೆಸರು ಬಂದದ್ದನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ MLA ಲೆಟರ್ ತಗೊಂಬಂದಿರ್ತಾರಂತೆ, ನಾವು ಹೋಗಂಗಿಲ್ಲ ಟ್ರೈನಿಂಗ್ಗೆ, ಈಶ್ವರ ಬ್ರಹ್ಮಕುಮಾರಿ ಸಂಸ್ಥೆ ನಾವು ಹೋಗಂಗಿಲ್ಲ ಅಂತ ಹೇಳ್ಕೊಂಡು MLA ಲೆಟರ್ ತಂದು ಏನ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರಂತೆ. ಆಮೇಲೆ ಆ ರೀತಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದವರನ್ನ AEO ಜಬರ್ದಸ್ತಿ ಏನ್ ಮಾಡಿದಾನೆ, ಕಳಿಸಿದಾರೆ. ಅವರು ಅವ್ರದ ಅನುಭವ ಬಹಳ ಚಂದ ಇದೆ, ನಾವು ಹೀಗೆ ಮಾಡಿ ಬಂದವರು ಕೊನೆಗೆ ಭಗವಂತ ನಮ್ಮನ್ನ ಬಿಟ್ಟಿಲ್ಲ, ಹೋಗುವಾಗ ಅವ್ರು ಕಣ್ಣೀರ್ ಹಾಕೊಂಡು ಹೋಗ್ತಾರೆ. ಆ ಜಾಗ ಬಿಟ್ಟು ಹೋಗ್ಲಿಕ್ಕೆ ಅವರಿಗೆ ಮನ್ಸಿರಂಗಿಲ್ಲ. ಒಬ್ಬರಿಗೆ ಅಂತೆ ಜ್ವರ, ಆಕ್ಚುಲಿ ಜ್ವರ ಬಂದಿದೆ ಅವರಿಗೆ, ಇಲ್ಲ ಡಾಕ್ಟರ್ ರೆಸ್ಟ್ ತಗೋಬೇಕಂದ್ರೆ ಅದಕ್ಕೆ ನಾ ಟ್ರೈನಿಂಗ್ ಹೋಗಂಗಿಲ್ಲ ಅಂತ ಯಾರ ಹತ್ರ ಬಂದ್ರೆ AEO ಹತ್ರ ಬಂದಿದ್ದಾರೆ. ನಿನ್ ರೆಸ್ಟ್ ಬೇಕಲ್ವಾ, ನೀನು ಬಸ್ ಅಲ್ಲಿ ಆರಾಮ ರೆಸ್ಟ್ ಅಲ್ಲೇ ಹೋಗು, ಅಲ್ಲಿನೂ ಸಹಿತ ಹೇಗಿರು, ನಿನಗೆ ಮನೆಗಿಂತಲೂ ಸಹಿತ ಏನ್ ಮಾಡ್ತಾರೆ, ಜಾಸ್ತಿ ಉಪಚಾರ ಮಾಡ್ತಾರೆ, ನೀನು ರೆಸ್ಟ್ ಅಲ್ಲೇ ಇರು, ನೀನ್ ಕರೆಕ್ಟ್ ಟೈಮಿಗೆ ಅಷ್ಟೇ, ಏನ್ ಟೆನ್ಷನ್ ಇಲ್ಲ, ಏನೂ ಇಲ್ಲ. ನೀ ಮನೇಲಿರೋದಕ್ಕಿಂತಲೂ ಸಹಿತ ಜಾಸ್ತಿ ರೆಸ್ಟ್ ಅಲ್ಲಿ ಎಲ್ಲಿರ್ಬೋದು, ನೀ ತರಬೇತಿಯಲ್ಲಿ ಇರ್ಬೋದು ಅಂತ. ಜ್ವರ ಬಂದ್ರೂ ಸಹಿತ AEO ಇಂಟ್ರೆಸ್ಟ್ ತಗೊಂಡ್ರೆ ಜ್ವರ ಬಂದ್ರೆ ಸಹಿತ ಬಿಟ್ಟಿಲ್ಲ ಕೊರೆ ನಾವು ಕಳ್ಸಿಕೊಟ್ಟಿದೀವಿ ಅಂತಾರ ಅವ್ರು. ಆಮೇಲೆ ಅವರ ಅನುಭವ ನೋಡ್ಬೇಕು, ಆ ಜಾಗಕ್ಕೆ ಕಾಲಿಟ್ಟಾಗನೇ ಜ್ವರನೂ ಇಲ್ಲ ಏನೂ ಇಲ್ಲ, ಮೈಂಡ್ ರಿಲೀಫ್ ಆಗ್ಬಿಡ್ತಲ್ಲ, ಮನಸ್ಸು ರಿಲೀಫ್ ಆಯ್ತು. ಮತ್ತೆ ಎಷ್ಟು ಸಿಸ್ಟಮೆಟಿಕ್ ಅವ್ರಿಗೆ ಉಪಚಾರ, ಗಂಟೆ ಗಂಟೆಗೆ ಕರೆಕ್ಟ್ ಊಟ, ಅಷ್ಟು ಟೈಮಿಗೆ ಅವರು ಮನೇಲಿ ಇದ್ರು ಸಹಿತ ಅಷ್ಟು ಟೈಮ್ ಟೈಮ್ ಊಟ ಮಾಡಂಗಿಲ್ಲ, ಅಷ್ಟು ಕರೆಕ್ಟ್ ಊಟ ಅವ್ರಿಗೆ, ಚಾ ಏನ್ ಬೇಕು ಎಲ್ಲ ಸಿಸ್ಟಮೆಟಿಕ್ ಆಗಿರೋದ್ರಿಂದ. ಮತ್ತೆ ಎಲ್ಲ ನಾವು ಅಕ್ಕಂದಿರೇ ಅವರಿಗೆ ಪ್ರೀತಿಯಿಂದ ಬಡಿಸೋದು, ಆಮೇಲೆ ಎಲ್ಲಿ ಸಿಗ್ಬೇಕು ಅವ್ರಿಗೆ. ಈಗ ನಾವೆಲ್ಲ ಬ್ರಹ್ಮ ಪೂಜನೆ ಇದ್ರೆ ನಾವೇ ಎಲ್ಲ ಬಡಿಸ್ಲಿಕ್ಕೆ ನಿಂತೆ ಬಿಡ್ತೀವಿ, ನಾವೆಲ್ಲ ಪಾಠ ಮಾಡೋಂತ ಟೀಚರ್ ಅಂತ ತಿಳ್ಕೊಬೇಡ್ರಿ, ಎಲ್ಲಾ ಕೆಲ್ಸನೂ ಸಹಿತ ಮಾಡ್ಲಿಕ್ಕೆ ಹೋಗ್ತೀವಿ. ಅವರಿಗೆ ಶ್ರಮದಾನ ಮಾಡ್ಬೇಕಾದ್ರೆ ಮೊದ್ಲು ಮಣ್ಣಿನ ಬುಟ್ಟಿಯನ್ನು ನಾವು ಎತ್ತುತ್ತೀವಿ. ಆಗ ಅವರು ಎಂತ ಅಭಿಮಾನ ಇದ್ದವರಾದ್ರೂ ಏನಾಗ್ಬೇಕಲ್ಲಿ, ಬಗ್ಲೇಬೇಕಲ್ವಾ. ಅವರು ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಂತ ಶಿಕ್ಷಕರು ಬಂದಿರ್ತಾರೆ, ಅಲ್ಲಿ ಏನ್ ನಡೆಯಂಗಿಲ್ಲ. ಯಾಕೆಂದ್ರೆ ಇನ್ಸ್ಟ್ರಕ್ಟರ್ಸ್ ಟೀಚಿಂಗ್ ಮಾಡುವವರೇ ನಾವು ಸ್ವಯಂ ಅವ್ರ ಮುಂದೆ ಕೆಲಸ ಮಾಡಿಬಿಟ್ರೆ ಅವ್ರೆಲ್ಲರೂ ಒಂದಾಗಿ ಎಷ್ಟು ಒಂದು ಸಮಾನತೆ ಅಭಿಮಾನ ದೂರ ಆಗ್ತದೆ. ಆ ಟೈಪ್ ನ ಒಂದು ತರಬೇತಿ ಎಲ್ಲ ಪ್ರತಿದಿನ ನಡೀತಾ ಇದೆ. ಈಗ ಇನ್ನೊಂದು ಹೈಸ್ಕೂಲ್ನ ಲೇಡಿ ಟೀಚರ್ಸ್ ಅಕ್ಕಂದಿರಿಗೆ, ಅದು ಈ ವರ್ಷದಿಂದ ಹೊಸದಾಗಿ ಸ್ಕೀಮ್. ಮತ್ತೆ ಪ್ರೈಮರಿ ಶಾಲಾ ಶಿಕ್ಷಕರು ವರ್ಷಕ್ಕೆ 400 ಜನ ತರಬೇತಿ ತಗೊಳ್ತಾರೆ. ಅಂದ್ರೆ ಸೇವೆ ಮಾಡುವಾಗ ಹೇಗೆ ಈ ಬೇರೆ ಸಂಘ ಸಂಸ್ಥೆಗಳು ಮಾಡೋದಕ್ಕೂ ಈಶ್ವರಿ ವಿಶ್ವವಿದ್ಯಾಲಯ ಸೇವೆ ಮಾಡೋದಕ್ಕೂ ಏನ್ ವ್ಯತ್ಯಾಸ ಇದೆ, ಇಲ್ಲಿರುವಂತ ಸೇವಾ ಕಲೆ ಏನು, ಸೇವೆ ಮಾಡುವಂತ ಕಲೆ, ಆತ್ಮಗಳನ್ನ ಕಲ್ಯಾಣ ಮಾಡುವಂತಹ ಕಲೆ ಹೇಗೆ ಇಲ್ಲಿ ಅಡಕಾಗಿದೆ ಅನ್ನುವಂಥದ್ದನ್ನ ನಾವು ಸಾಮಾನ್ಯವಾಗಿ ವರ್ತಮಾನ ಸಮಯದಲ್ಲಿ ಬಹಳ ಸಮಯದಿಂದ ಶಿಕ್ಷಣ ತಿಳ್ಕೊಂಡವ್ರಿಗೆ ಅಷ್ಟೇ ಇದು ಅರ್ಥ ಆಗ್ತದೆ, ಬೇರೆಯವರಿಗೆ ಅರ್ಥ ಆಗುದಿಲ್ಲ. ನೀವೇನ್ ಸೇವೆ ಮಾಡ್ತೀರಿ ಅಂತ ಅಂದ್ಬಿಡ್ತಾರೆ ಅವ್ರು, ಗೊತ್ತಾಗುದಿಲ್ಲ ಅವರಿಗೆ. ಅಚ್ಛಾ, ಇನ್ನು ಉಳಿದ ಇನ್ನು 4 ಕಲೆಗಳು ಬೇಕಾದ್ರೆ ಬರೆಯುದಾದ್ರೆ ಬರಿಬಹುದು. ನೀವು ಹೆಡ್ಡಿಂಗ್ ಬರೆದಿಡ್ತೀರಾ? ಬೇಡ, ಟೈಮ್ ಆಯ್ತು, ನಾಳೆನೆ ಬರೆಯೋಣ. ಅಂದ್ರೆ ಯಾವ್ದ್ಯಾವ್ದು ಉಳಿತಿನ್ನು? ನಿದ್ರೆ ಮಾಡುವ ಮತ್ತು ಜಾಗೃತರಾಗುವ ಕಲೆ, ನಿದ್ರೆ ಮಾಡುವ ಮತ್ತು ಜಾಗೃತರಾಗುವ ಕಲೆ, ಆಂತರಿಕ ಮತ್ತು ಬಾಹ್ಯ, ಶಾರೀರಿಕ ಮತ್ತು ಆತ್ಮಿಕ ಶೃಂಗಾರದ ಕಲೆ, ಆಮೇಲೆ ಇದು ಕೊನೆದು, ಅದಕ್ಕಿಂತ ಮೊದಲು ಇನ್ನೊಂದಿದೆ, ನಾಳೆ ನೋಡೋಣ. ಆಮೇಲೆ ಕೊನೆದ್ ಯಾವ್ದಂದ್ರೆ ಜೀವನ ಕೊನೆ ಆಗುದು ಯಾವಾಗ? ದೇಹ ಬಿಡೋದು ಒಂದು ಕಲೆ, ಮರುಜನ್ಮ ಪಡೆಯುವ ಒಂದು ಕಲೆ, ದೇಹ ಬಿಡುವ ಕಲೆ, ಮರುಜನ್ಮ ಪಡೆಯುವ ಕಲೆ. ಅದರಿಂದ ನಾಳೆ ಎಲ್ಲ ನಿಮ್ಗೆ ಆ ಟ್ರೈನಿಂಗ್ ಕೊಟ್ಬಿಡ್ತೀವಿ. ಸಾಯ್ದು ಹೇಗೆ ಅಂತ. ಅದು ಕಲ್ತ್ಕೊಂಡ್ಬಿಟ್ರೆ ಜೀವನದಲ್ಲಿ ಇನ್ನೇನು ಉಳಿಗಿಲ್ಲ, ಎಲ್ಲನೂ ಮುಗ್ದಂಗೆ ಎಲ್ಲಾ ಕಲೆನೂ ಸಹ ಬಂದಂತೆ. ಅಚ್ಚ.